ओम जन्माद्यस्य यतोन्वयादितरतश्चार्थेषु विघ्नस्वराट् तेने ब्रह्महृदयादि कवये मुह्यन्ति यं सूरयः तेजो वारिमृदां यथा विनिमयः यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि श्रीगुरुभ्यो नमः हरिः ओम् ನಿನ್ನೆ ನೋಡಿದ್ವಿ ಸತ್ಯ ವ್ರತಂ ಸತ್ಯ ಪರಂ ತ್ರಿಸತ್ಯಂ ಅಂತ ಮೂರು ಶಬ್ದಗಳನ್ನು ನೋಡಿದ್ವಿ ಅಲ್ಲ ಹೀಗೆ ಹೇಳಿದ್ರೆ ಒಂದು ವಾರದಲ್ಲಿ ಇದು ಮುಗಿಯುತ್ತಾ ಅಂತ ಪ್ರಶ್ನೆ ನಾನು ಮುಗಿಸ್ಲಿಕ್ಕೆ ಬರಲಿಲ್ಲ ಹೇಳಲಿಕ್ಕೆ ಬಂದೆ ಅದಮಾರ್ ಸ್ವಾಮಿಗಳು ಅದೇ ಹೇಳ್ತಾರೆ ನಾನು ಹೇಳಲಿಕ್ಕೆ ಬಂದಿದ್ದೇನೆ ಮುಗಿಸೋ ತಾತ್ಪರ್ಯ ಇಲ್ಲ ಮುಗಿಸೋದು ಅಂದ್ರೆ ಅದು ಬೇರೆನೇ ಆಗ್ತದೆ ಸರ 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 ಹೇಳ್ಕೊಂಡು ಹೋದ್ರೆ ನಿಮ್ಗೆ ಅರ್ಥ ಆಗುತ್ತಾ ಇಲ್ಲ ನಮ್ಗೆ ಬೇಕಾಗಿಲ್ಲ ನಾನು ಮುಗಿಸೋದ್ರೆ ನನ್ನ ತಾತ್ಪರ್ಯ ಹಾಗಲ್ಲದೆ ಕೂತವರಿಗೆ ವಿಶೇಷವಾಗಿ ಅರ್ಥ ಆಗಬೇಕಾದ್ರೆ ನಾನು ಸ್ವಲ್ಪ ಸಮಯ ತಗೊಳ್ತೇನೆ ಇನ್ನ ಸತ್ಯಸ್ಯ ಯೋನಿಂ ಅಂತ ಹೇಳ್ತಾ ಇದ್ದಾರೆ ಸತ್ಯಸ್ಯ ಯೋನಿಂ ಅಂದ್ರೆ ಯಾವುದು ಹೇಳ್ತಾ ಇದ್ದಾರೆ ಭಗವಂತ ಈ ಸತ್ಯವಾದ ಜಗತ್ತಿಗೆ ಯೋನಿಂ ಮೂಲ ಕಾರಣ ಅಂದ್ರೆ ಈ ಪ್ರಪಂಚ ಎಂಥದ್ದು ಸತ್ಯ ಸತ್ಯ ಅಂದ್ರೆ ಏನು ಹೇಳ್ತಾರೆ ಅಬಾಧಿತ ಅಂತ ಮತ್ತ ಒಂದಕ್ಕೊಂದು ಬೆಳೀತಾನೆ ಹೋಯ್ತು ಅರ್ಥ ಆಗಲಿಲ್ಲ ಅಂದ್ರೆ ಇಷ್ಟೇ ಹಗ್ಗವನ್ನ ನೋಡಿದವು ಹಾವು ಅಂತ ಜ್ಞಾನ ಬಂತು ತಪ್ಪಾದ ತಿಳುವಳಿಕೆ ಬಂತು ಭ್ರಾಂತಿ ಆದರೆ ಅದು ಹಗ್ಗ ಅಂಬೋ ಜ್ಞಾನ ಬಂದ ಕೂಡಲೇ ಹಾವು ಅಂಬೋದು ಬಾಧಿತ ಹೊಡೆತ ಬಂತು ಹಗ್ಗದ ತಿಳುವಳಿಕೆಯಿಂದ ಹಾವಿನ ತಿಳುವಳಿಕೆಗೆ ಹೊಡೆತ ಅದು ಬಾಧಿತ ಈ ಪ್ರಪಂಚ ಈ ಅದ್ವೈತಿಗಳು ಏನು ಹೇಳ್ತಾರೆ ಅಂದ್ರೆ ಇದೆಲ್ಲ ಸುಳ್ಳು ಈ ಸುಳ್ಳಾದ ಜಗತ್ತನ್ನ ನಾವು ನೋಡ್ತಾ ಇದ್ದೇವೆ ಎಂದಾದ್ರೆ ಇದು ಸುಳ್ಳು ಅಂತ ಗೊತ್ತಾಗ್ಬಿಡುತ್ತೋ ನಮಗೆ ಈ ಜಗತ್ತೆಲ್ಲ ಹೋಗಿಬಿಡುತ್ತೆ ದೇವರು ಮಾತ್ರ ಉಳಿಯುತ್ತಾರೆ ಬ್ರಹ್ಮ ಸತ್ಯಂ ಜಗನ್ಮಿಥ ಅಂತ ಸುಂದರವಾದ ಪ್ರಸಂಗ ಏನದು ಅಂದ್ರೆ ಆಚಾರ್ಯರು ಕೇಳ್ತಾರೆ ಸರಿನಯ್ಯ ನೀನೇನು ಜಗತ್ತು ಸುಳ್ಳು ದೇವರೇ ಸತ್ಯ ಅಂತ ಹೇಳ್ತಾ ಇದೀಯ ಬಹಳ ಚೆನ್ನಾಗಿದೆ ಆದರೆ ಈ ಜಗತ್ತು ಸುಳ್ಳು ಅಂತ ನೀನು ಹೇಳ್ತಾ ಇದೀಯಲ್ಲ ಜಗತ್ತು ಸುಳ್ಳು ದೇವರೊಂದೇ ಸತ್ಯ ನಿಮ್ಮ ಶಂಕರಾಚಾರ್ಯರು ಅಂತ ನೀವೇನು ಹೇಳ್ತೀರಲ್ಲ ಅವರು ಹೇಳಿದಂತಹ ಅದ್ವೈತ ತತ್ವ ಏನದು ಬ್ರಹ್ಮ ಸತ್ಯ ಜಗತ್ತೆಲ್ಲ ಸುಳ್ಳು ಅಂತ ಈ ತತ್ವ ಶಾಸ್ತ್ರ ಇದೆಯಲ್ಲ ಇದು ದೇವರೇನಾ ದೇವರಕ್ಕಿಂತ ಬೇರೇನಾ ಅಂತ ಕೇಳುತ್ತೆ ಈ ಶಾಸ್ತ್ರ ಅದು ದೇವರೇನಾ ದೇವರಕ್ಕಿಂತ ಬೇರೇನಾ ಅವಾಗ ಹೇಳ್ತಾರವರು ಅದು ದೇವರಲ್ಲ ಅದು ಬೇರೇನೆ ದೇವರಲ್ಲ ಅದು ದೇವರಕ್ಕಿಂತ ಬೇರೇನೆ ಅವಾಗ ಆಚಾರ್ಯರು ಕೇಳ್ತಾರೆ ದೇವರಕ್ಕಿಂತ ಬೇರೆ ಆದ್ದೆಲ್ಲ ಸುಳ್ಳು ಅಂತ ನೀವೇ ಹೇಳ್ತೀರಾ ಹಾಗಾದ್ರೆ ದೇವರಕ್ಕಿಂತ ಬೇರೆಯಾದ ನಿಮ್ಮ ಶಾಸ್ತ್ರ ಸುಳ್ಳಾಯ್ತಲ್ಲಯ್ಯ ವಿದ್ಯಾಮಾನ್ಯರು ಕಂಚಿ ಕಾಮಕೋಟಿಗೆ ಹೋಗಿದ್ದರು ಅವರದ್ದೇ ಸಭಾ ಇವರನ್ನೇ ಅವಮಾನ ಮಾಡಬೇಕು ಅಂತ ಕರೆದದ್ದು ಅವರು ಇವರು ತುಂಬಾ ಅದ್ವೈತವನ್ನು ಖಂಡನೆ ಮಾಡುತ್ತಾರೆ ಹೇಗಾದ್ರೂ ಸರಿ ಅವರ ಮೇಲೆ ಅಟ್ಯಾಕ್ ಮಾಡಬೇಕು ಅಂತ ಏನು ಸಾವಿರಾರು ಜನ ಅದ್ವೈತ ಪಂಡಿತರು ಅವರು ಸ್ವಾಮಿಗಳು ಕೂತಿದ್ದಾರೆ ಇವನ್ನ ಕರೆಸಿದ್ದಾರೆ ಉಪನ್ಯಾಸ ಮಾಡಿ ಅಂತ ಕೊಟ್ರಿ ಇವರಿಗೆ ಮೈಕ್ ಇವರು ಏನಾದರೂ ಚೂರು ಅದ್ವೈತವನ್ನು ಖಂಡನೆ ಮಾಡಿದ್ರೆ ಎಲ್ಲರೂ ಸಿಂಹದಂತೆ ಬೀಳಬೇಕು ಅಂತ ಎಲ್ಲ ಪ್ರಿಪೇರ್ ಆಗಿದ್ದಾರೆ ಇವರಾ ಮೊದಲೇ ಭೀಕರ ವ್ಯಕ್ತಿತ್ವ ಎಷ್ಟು ಸಜ್ಜನರಿಗೆ ಶಿಷ್ಯರಿಗೆ ಅಷ್ಟು ಅನುಗ್ರಹ ಮಾಡುತ್ತಾರೋ ಅಷ್ಟು ಪರಮ ಸಾತ್ವಿಕರು ಅದ್ವೈತ ವಿಷಯಕ್ಕೆ ಖಂಡನ ವಿಷಯಕ್ಕೆ ಬಂದಾಗ ಅಂಥ ಸಿಂಹ ಎಲ್ಲರ ಎದುರಿಗೆ ಒಂದು ಮಾತು ಹೇಳಿಬಿಟ್ರಂತೆ ವಿದ್ಯಾಮಾನ್ಯರು ಶಂಕರಾಚಾರ್ಯರು ನಿಮ್ಮ ಶಂಕರಾಚಾರ್ಯರು ಹೀಗೆ ನಿಮ್ಮ ಶಂಕರಾಚಾರ್ಯರು ಮಣಿಮಂತ ಎಂಬ ದೈತ್ಯ ನಾ ಸುಳ್ಳು ಹೇಳ್ತಾ ಇಲ್ಲ ಅಕ್ಷರೇ ಹೇಳ್ತಾರೆ ಅದನ್ನ ಇಡೀ ಅದ್ವೈತಿಗಳ ಮಧ್ಯೆ ಹೇಳ್ತಾ ಇದ್ದಾರೆ ಗತಿಯನ್ನು ಎಲ್ಲರೂ ಹೊಡೆಯಲಿಕ್ಕೆ ಎದ್ದು ಬಿಟ್ರು ಅವನ್ ಶಂಕರಾಚಾರ್ಯ ಮಣಿಮಂತ ದೈತ್ಯ ಅಂತ ಹೇಳ್ತೀರ ಅವಾಗ ಹೇಳಿದ್ರಂತೆ ನೀವು ನನ್ನ ಏನು ಬೇಕಾದರೂ ಮಾಡಬಹುದು, ನಾನು ಹೇಳಿದ ಉತ್ತರ ಕೇಳಿ ಅಲ್ಲ ಅಂತೀರಾ ಸಾಧಿಸ್ತೀರಾ, ಏನು ಬೇಕಾದರೂ ಹೊಡಿರಿ ನಾನು ಇಲ್ಲೇ ನಿಲ್ತೇನೆ. ಹೇಗೆ ಸಾಧಿಸ್ತೀರಾ ಅಂತ ಹೇಳಿದ್ರೆ ಇಷ್ಟು ನೀವೇನ್ ಹೇಳೋದು, ಯಾಕಂದ್ರೆ ಈ ರುಚಿ ಸ್ವಲ್ಪ ಗೊತ್ತಾಗ್ಬೇಕಲ್ಲ, ಶಾಸ್ತ್ರದಲ್ಲಿ ಏನ್ ರುಚಿ ಇರುತ್ತೆ ಅನ್ನೋದು ಗೊತ್ತಾದ್ರೆ ನಮ್ಗೆ ಚೆನ್ನಾಗಿರುತ್ತೆ. ಇಲ್ಲ ಇದು ಮಾತ್ರ ಮುಚ್ಕೊಂಡು ಹೋಗ್ತಾನೆ ಇರುತ್ತೆ, ಬರೀ ಕಥೆ ಮಾತ್ರ ಚಪಾಡಿ ತಡ್ತಾ ಇರ್ತೀವಿ ನಾವು. ಅದಕ್ಕಂದ್ರಂತೆ ನಿಮ್ಮಲ್ಲಿ ಜೀವ ದೇವ ಒಂದೇ ಅಲ್ವಾ? ಹೌದು. ಶಂಕರಾಚಾರ್ಯರು ಬ್ರಹ್ಮ ಎರಡು ಒಂದೇನಾ ಹೋದ ಅಲ್ವಾ? ಹೌದು. ಜೀವ ಜೀವೋ ಬ್ರಹ್ಮ ಇವ, ಜೀವನೇ ಬ್ರಹ್ಮ, ಶಂಕರಾಚಾರ್ಯ ಬ್ರಹ್ಮ. ಮಣಿಮಂತನು ಒಬ್ಬ ಜೀವ ಹೌದೋ ಅಲ್ವೋ? ಹೌದು ಹೌದು, ಜೀವ. ಮತ್ತ ಮಣಿಮಂತನು ಕೂಡ ಬ್ರಹ್ಮ ಹೌದೋ ಅಲ್ವೋ ನಿಮ್ ಶಾಸ್ತ್ರ ಪ್ರಕಾರ? ಹೌದು. ಹಾಗಾದರೆ ಯಾವ ಯಾವ ಜೀವರಾಶಿಗಳೆಲ್ಲ ಬ್ರಹ್ಮ ಅಂತ ಹೇಳ್ತಿದ್ರು ಅವರೆಲ್ಲ ಒಂದೇ ಆಗ್ತಾರಾ ಇಲ್ವಾ? ಹೌದು ಹೌದು, ನಾನು ಅದೇ ಹೇಳಿದ್ದು, ನೀವು ಹೇಳಿದ್ದನ್ನೇ ಹೇಳಿದ್ದು. ನಿಮ್ಮ ಶಂಕರಾಚಾರ್ಯರು ಬ್ರಹ್ಮ ಒಂದೇ, ಮಣಿಮಂತ ಬ್ರಹ್ಮ ಒಂದೇ, ಹಾಗಾದ್ರೆ ಶಂಕರಾಚಾರ್ಯರು ಮಣಿಮಂತ ಒಂದೇ ಅಲ್ಲವಾ ಅಂದು. ನೀವು ಹೇಳಿದ್ದೇ ಹೇಳಿದೆ, ನಾನಲ್ಲ ಹೇಳಿದ್ದು ಅಂದಾಗ ಎಲ್ಲರೂ ಸುಮ್ಮನಾಗ್ಬಿಟ್ರು. ಎಷ್ಟು ಚೆನ್ನಾಗಿದೆ ಅಂದ್ರೆ ಹುರುಳಿಲ್ಲದ ಮತ. ಅದಕ್ಕೆ ಹೇಳ್ತಾರೆ ಸತ್ಯಸ್ಯ ಯೋನಿ, ಈ ಜಗತ್ತು ಅಂತ ಸತ್ಯವಾದ ಪ್ರಪಂಚ. ಇದನ್ನೇ ರಾಗಿಗುಡ್ಡದಲ್ಲಿ ಅಲ್ಲೆಲ್ಲ ಕೂಡ ಅದ್ವೈತಿಗಳೇ ತುಂಬಾ ಜಾಸ್ತಿ, ಅಲ್ಲಿ ಅದ್ವೈತಿಗಳೇ ಜಾಸ್ತಿ ಮ್ಯಾಕ್ಸಿಮಮ್. ಹೌದು, ಒಬ್ಬರಿದ್ದಾರೆ. ಹೌದು, ಅಲ್ಲಿಗೆ ಬನಂಜಿಯವರು ಹೋದ್ರಂತೆ. ಅವರಂತ ಗೊತ್ತಲ್ಲ ಹಾರ್ಡ್, ನಿಮ್ ಶಂಕರಾಚಾರ್ಯ ಕೊಟ್ಟದ್ದೆಲ್ಲ ಬೋಗ ಸ್ಟೇಟ್ಮೆಂಟ್, ಹೀಗೆ ಡೈರೆಕ್ಟ್ ಆಗಿ ಎಲ್ಲರಿಗೆ ಹೋರಿಲ್ಲ. ಏನ್ರಿ ಹಾಗಂತೀರಾ? ನಾನಲ್ಲ, ನೀವೇ ಹೇಳಿದ್ದೆ, ನಾವ್ಯಾವ ಅಂದ್ವಿ ನೋಡಿ. ದೇವರು ಬಿಟ್ಟು ಮಿಕ್ಕದೆಲ್ಲ ಸುಳ್ಳ ಹೋದ ಅಲ್ವಾ? ಹೌದು. ಹಾಗಾದ್ರೆ ದೇವರು ಬಿಟ್ಟು ಶಂಕರಾಚಾರ್ಯ ಹೇಳಿದ ಮಾತು ದೇವರೇನಾ, ದೇವರು ಬಿಟ್ಟು ಬೇರೇನಾ? ಬೇರೆ. ಸುಳ್ಳೆ ಅಲ್ಲ, ಸುಳ್ಳೆ ಅಂದ್ರೆ ಬೋಗಸ್, ಎರಡು ಒಂದೇ ಅಲ್ವಾ? ಮತ್ತೆ ಶಂಕರಾಚಾರ್ಯ ಬೋಗಸ್ ಸ್ಟೇಟ್ಮೆಂಟ್ ನಾನು ಹೇಳಿದ್ ನೀವೇ ಅಲ್ಲ, ಯಾರು ಮಾತಾಡ್ಲಿಕ್ಕೆ ಹಾಕಿಲ್ಲ. ಸತ್ಯಸ್ಯ ಯೋನಿ ನಿಹಿತಂ ಚ ಸತ್ಯೇ ಅಂತ ಹೇಳ್ತಾ ಇದ್ದಾರೆ. ಭಗವಂತ ಹೇಗಿದ್ದಾನೆ ಅಂದ್ರೆ ಹೇಳ್ತಾ ಇದ್ದಾರೆ, ಸತ್ಯಸ್ಯ ಯೋನಿ ನಿಹಿತಂ ಚ ಸತ್ಯೇ, ಜಗತಿ ಅಂತರ್ನಿಯಾಮಕತ್ವೇನ ನಿಹಿತಂ. ಅಂದ್ರೆ ಸತ್ಯವಾದ ಜಗತ್ತಿಗೆ ಇವ ನಿಯಾಮಕ. ಅಷ್ಟೇ ಅಲ್ಲ, ಸತ್ಯವಾದ ಜಗತ್ತಿನ ಒಳಗೂ ಇರ್ತಾನೆ, ಹೊರಗೂ ಇರ್ತಾನೆ. ಆದ್ದರಿಂದ ಇವನಿಗೆ ನಿಹಿತಂ ಚ ಸತ್ಯೇ ಅಂತ ಹೇಳ್ತಾ ಇದೆ. ಸರಿ, ಈ ಚಿಂತನೆಯನ್ನು ನಾವು ಮಾಡಿದ್ರೆ ನಮ್ಗೇನು ಬರುತ್ತೆ ಅಂದರೆ, ನಮ್ಮ ಒಳಗಿರತಕ್ಕಂತಹ ಭಕ್ತಿ ಅಥವಾ ಕೂಸು ಅಥವಾ ನಾವು ಏನಾಗ್ತೀವಿ ಅಂತ ಹೇಳಿದರೆ, ಸತ್ಯಸ್ಯ ಯೋನಿ, ಭಗವಂತನನ್ನ ಸತ್ಯದ ಯೋನಿ ಅಂತ ಚಿಂತನೆ ಮಾಡಿದರೆ, ಈ ಸತ್ಯವಾದ ಜಗತ್ತಿಗೆ ನಿಯಾಮಕ ಅಂತ ಚಿಂತನೆ ಮಾಡಿದರೆ ನಮ್ಮಲ್ಲಿ ಭಕ್ತಿ ಸತ್ಯವಾಗಿ ಬರುತ್ತೆ. ನಮ್ಮಲ್ಲಿ ಭಕ್ತಿ ಹೇಗೆ ಬರ್ತಾ ಇರುತ್ತೆ ಅಂದ್ರೆ, ಇಲಿ ತರ ಬರ್ಲಾ ಬೇಡ ಅಂತ ನೋಡ್ತಾ ಇರುತ್ತೆ, ಮತ್ತು ಚೂರನ್ನು ಕೂಡ ಓಡಾಡ್ತಾ ಇರುತ್ತೆ. ಆ ತರ ನಮ್ಮಲ್ಲಿ ಭಕ್ತಿ ಇರುತ್ತೆ. ಅದಕ್ಕೆ ಹೇಳ್ತಾರೆ, ಈ ಭಕ್ತಿ ಎಂಬ ಇಲಿಯನ್ನ ಓಡಿಸೋದು ಯಾವುದು? ಅಹಂಕಾರ ಎಂಬ ಬೆಕ್ಕು. ದೇವರೇ ಎಲ್ಲ ಮಾಡಿಸ್ತಾರೆ ಎಂಬ ಇಲಿ ಚೂರು ಒಳಗೆ ಬರೋಟೊತ್ತಿಗೆ ನಾನೇ ಎಂಬ ಅಹಂಕಾರ ಬೆಕ್ಕು ಬರುತ್ತೆ, ಆ ಇಲಿ ಓಡೋಗುತ್ತೆ. ಅದಕ್ಕೆ ದಾಸರು ಸುಂದರವಾಗಿ ಹೇಳುತ್ತಾರೆ, ಬೆಕ್ಕನ್ನು ಇಲಿಯು ನುಂಗುವ ತನಕ ನಿನಗೆ ಸಾಧನೆ ಪೂರ್ಣ ಆಗಲ್ಲ ಅಂದ್ರು. ಬೆಕ್ಕಲ್ಲಿ ಇಲಿಯಲ್ಲಿ ಅಂದ್ರೆ ನಮ್ಮಲ್ಲಿ ಭಕ್ತಿ ಇಲಿಯಂತೆ ಇದೆ. ಅದೆಷ್ಟಾಗಬೇಕು ಅಂದ್ರೆ ಬೆಕ್ಕು ಬಾಯಲ್ಲಿ ಹಿಡಿಯುವಷ್ಟು ದೊಡ್ಡದಾಗಬೇಕು ನಮ್ಮ ಇಲಿ, ಅವಾಗ ನಮಗೆ ಮೋಕ್ಷ ಬರುತ್ತೆ ಅಂತ ಹೇಳ್ತಾರೆ. ನಂತರ ನಿಹಿತಂ ಚ ಸತ್ಯೇ, ಭಗವಂತ ನಮ್ಮೊಳಗೆ ವಿಶೇಷವಾಗಿ ನಿಂತಿದ್ದಾನೆ. ನಮ್ಮೊಳಗೆ ಭಗವಂತ ನಿಂತಿದ್ದಾನೆ, ಭಗವಂತನಲ್ಲಿ ನಾವು ನಿಂತಿದ್ದೇವೆ. ಸತ್ಯಸ್ಯ ಸತ್ಯಂ ಉತ ಸತ್ಯ ನೇತ್ರಂ, ಸತ್ಯಸ್ಯ ಸತ್ಯಂ ಅಂತ ಹೇಳ್ತಾ ಇದ್ದಾರೆ. ಭಗವಂತ ವಿಶೇಷವಾಗಿ ವಿಶ್ವಸ್ಯ ಉತ್ತಮ ಜ್ಞಾನ ಆನಂದದಂ ಸತ್ಯಂ, ಸತ್ಯಸ್ಯ ಸತ್ಯಂ, ಈ ಜಗತ್ತಿಗೆ ಉತ್ತಮವಾದಂತಹ ಜ್ಞಾನ ಆನಂದ ಎಲ್ಲವನ್ನ ಕೊಡತಕ್ಕಂಥವ ಅಂಥ ಬಿಂಬಮೂರ್ತಿಗೆ ನಮೋ ನಮಃ. ಅಂದರೆ ಈ ಚಿಂತನೆ ಮಾಡಿದರೆ ಆ ಒಳಗಿರತಕ್ಕಂಥ ಭಗವಂತನನ್ನ ಅಂದರೆ ಎಲ್ಲ ಒಂದೊಂದು ಶಬ್ದ ಒಂದೊಂದು ಶಬ್ದ ಹೇಳುವಾಗ ಆ ಶಬ್ದ ನಮ್ಮ ಒಳಗಿರತಕ್ಕಂಥ ಬಿಂಬಮೂರ್ತಿಗೆ ಹೇಳುತ್ತಾ ಇದ್ದಾರೆ ಎಂದು ಚಿಂತನೆ ಮಾಡುತ್ತಾ ಬಂದರೆ ಆ ಮಗುವಿಗೆ ಅಥವಾ ನಮಗೆ ವಿಶೇಷವಾಗಿ ಭಗವಂತ ಏನು ಮಾಡುತ್ತಾನೆ, ಉತ್ತಮವಾದಂತಹ ಜ್ಞಾನ ಆನಂದಾದಿಗಳನ್ನು ಕೊಡತಾ ಬರುತ್ತಾ ಇದ್ದಾರೆ. ಇನ್ನು ಮುಂದೆ ಹೇಳುತ್ತಾರೆ, ಸತ್ಯನೇತ್ರಂ. ಸತ್ಯನೇತ್ರಂ ಅಂದರೆ ಸತ್ಯಸ್ಸ ಪ್ರಪಂಚಸ್ಸ ನೇತಾರಂ. ಗಾಯತ್ರಿ ಮಂತ್ರವನ್ನ ನಾವು ಹೇಳ್ತಾನೆ ಇರ್ತೀವಿ, ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. ಭರ್ಗ ಅಂದ್ರೆ ಅರ್ಥ ಏನು, ಭರಣ ಗಮನಶೀಲತ್ವಾತ್ ಭರ್ಗನಾಮ. ನಮ್ಮನ್ನ ಹೊತ್ತುಕೊಂಡು ಕರಕೊಂಡು ಹೋಗ್ತಾನಾದ್ದರಿಂದ ದೇವರಿಗೆ ಭರ್ಗ ಅಂತ ಹೆಸರು. ನಮ್ಮನ್ನು ಹೊತ್ತು ಕರ್ಕೊಂಡು ಹೋಗ್ತಾನ ಅಂದ್ರೆ ನೋಡಿ ಅಂದ್ರು, ಜೀವ ಇರೋದೇ ಪರಮಾಣು, ಆ ಶರೀರ ದೊಡ್ಡದು, ಅದನ್ನ ಹೊತ್ತು ದೇವರೇ ತಿರುಗಾಡತಾ ಇದ್ದಾನೆ, ಎಲ್ಲರನ್ನ ಹೊತ್ತು ಅವನೇ ಕರ್ಕೊಂಡು ಹೋಗ್ತಾ ಇದ್ದಾನೆ ತಾನೆ, ಅದಕ್ಕೆ ಅವರನ್ನ ಭರ್ಗ ಅಂತ ಕರೆದ್ರು. ಅದಕ್ಕೆ ಸತ್ಯನೇತ್ರಂ, ಇಡೀ ಜಗತ್ತನ್ನ ಅದರ ಆಕಾರದಲ್ಲಿ ನಿಂತುಕೊಂಡು ಕರಕೊಂಡು ಹೋಗುವಂಥವ. ಸತ್ಯಾತ್ಮಕಂ ತ್ವಾಂ ಶರಣಂ ಪ್ರಪನ್ನಾಹ. ಸತ್ಯಾತ್ಮಕ ಅಂದ್ರೆ ಸತ್ಯ ಆತ್ಮಕಂ ಅಂದ್ರೆ ಈ ಜಗತ್ತನ್ನ ಸತ್ಯಸ್ಯ ಪ್ರಪಂಚಸ್ಯ ಅತೃತ್ವಾತ್ ಅದನಾಚ್ಚ. ಈ ಜಗತ್ತನ್ನು ಸೃಷ್ಟಿ ಮಾಡುತ್ತಾನೆ, ಜಗತ್ತನ್ನು ಸಂಹಾರ ಮಾಡುತ್ತಾನಾದ್ದರಿಂದ ದೇವರಿಗೆ ವಿಶೇಷವಾಗಿ ಸತ್ಯಾತ್ಮಕ ಅಂತ ಕರೆಯುತ್ತಾರೆ. ಭಗವಂತನನ್ನು ನಾವು ಸತ್ಯಾತ್ಮಕ ಅಂತ ಚಿಂತನೆ ಮಾಡಿದರೆ ನಮ್ಮ ಒಳಗಿರತಕ್ಕಂತಹ ಸಕಲ ದೋಷಗಳ ನಾಶ ಆಗುತ್ತೆ. ಈ ತರ ಅಪರೂಪವಾಗಿ ಭಗವಂತನನ್ನ ಯಾರು ಸ್ತೋತ್ರ ಮಾಡಿದರು ಅಂದ್ರೆ ಬ್ರಹ್ಮದೇವರು ಸ್ತೋತ್ರ ಮಾಡುತ್ತಾ ಇದ್ದಾರೆ. ಬ್ರಹ್ಮದೇವರು, ರುದ್ರದೇವರು, ನಾರದಾದಿ ಮುನಿಗಳು ಎಲ್ಲರೂ ಸೇರಿ ಭಗವಂತನ ಏಕಪ್ರಕಾರವಾಗಿ ಸ್ತೋತ್ರ ಮಾಡಿದಾಗ ಗರ್ಭದಲ್ಲಿ ಇರುವಂತಹ ಭಗವಂತನೇ ತಿಳಿಸಿಕೊಡುತ್ತಾ ಇದ್ದಾನೆ, ಎಲ್ಲರೂ ಸಂತೋಷವಾಗಿ ಹೋಗಿ ಬನ್ನಿ, ನಾನು ಸತ್ಯ ಧರ್ಮಗಳ ಸ್ಥಾಪನೆಗಾಗಿ ಬಂದಿದ್ದೇನೆ, ರಕ್ಷಣೆ ಮಾಡುತ್ತೇನೆ ಅಂತ ಭಗವಂತ ಅವರಿಗೆ ಅಪ್ಪಣೆ ಕೊಟ್ಟ. ತಾನು ಪ್ರಾದುರ್ಭೂತನಾಗ್ತಾ ಇದ್ದಾನೆ ಆಕೆಯ ಉದರದಿಂದ. ಭಗವಂತ ಬಂದದ್ದು 9 ತಿಂಗಳು ಬೆಳೆದದ್ದು, ಅಲ್ಲಿ ಇದ್ದದ್ದು ಯಾವುದೂ ಇಲ್ಲ. ಭಗವಂತ ಬಂದ, ನಿಂತ, ಹೊರಬಂದು ನಿಂತ. ಹೊರಬಂದು ನಿಂತ ಸ್ವಾಮಿ ಹೇಗೆ ನಿಂತ ಅಂದ್ರೆ ಶಂಖಚಕ್ರ ಗದಾಧಾರಿಯಾಗಿ ನಿಂತ, ಮೈ ತುಂಬ ಆಭರಣಗಳನ್ನು ಹಾಕೊಂಡು ನಿಂತ. ಇಬ್ಬರಿಗೂ ಅಭಯವನ್ನು ಕೊಡತಾ ಇದ್ದಾನೆ. ದೇವಕಿ ವಸುದೇವರಿಬ್ಬರು ಆ ಭಗವಂತನ ಸ್ತೋತ್ರ ಮಾಡುತ್ತಾ ಇದ್ದಾರೆ. ಸ್ವಾಮಿ ನೀ ಭಗವಂತ ಅಂತ ನಾವು ತಿಳಿತಾ ಇದ್ದೇವಯ್ಯ, ನಿನ್ನ ಅನುಗ್ರಹದಿಂದ ನೀನೇ ಮಗನಂತೆ ಬರ್ತಾ ಇದೀಯ, ಮಗ ಅಲ್ಲ ಮಗನಂತೆ ಬರ್ತಾ ಇದ್ದೀಯ, ನಮ್ಮನ್ನು ಉದ್ಧಾರ ಮಾಡಬೇಕು ಅಂದರೆ ಬೇಗ ಈ ಕಂಸನ ಸೆರೆಯಿಂದ ನಾನು ನಿಮ್ಮನ್ನ ಬಿಡುಗಡೆ ಮಾಡುತ್ತೇನೆ, ಹೆದರಬೇಡಿ ಎಂಬುದನ್ನ ಚೆನ್ನಾಗಿ ತಿಳಿಸಿಕೊಡ್ತಾ ಇದ್ದಾರೆ. ಭಗವಂತ ಅವರಿಗೆ ಅನುಗ್ರಹ ಮಾಡಿ ತಾನು ಚಿಕ್ಕ ಮಗುವಾಗಿ ಮಲಗ್ತಾ ಇದ್ದಾನೆ, ಮಗುವಿನಂತ ರೂಪ ಧಾರಣೆ ಮಾಡಿಕೊಂಡು ಮಲಗ್ತಾ ಇದ್ದಾನೆ. ಅದಕ್ಕೆ ಹೇಳ್ತಾರೆ ಭಗವಂತ ಅಷ್ಟು ದೊಡ್ಡ ರೂಪದಿಂದ ಇದ್ದ, ಇದ್ದಕ್ಕಿದ್ದಂತೆ ಚಿಕ್ಕ ಮಗುವ ಆದ ಮಲಗಿದ, ಅದು ಏನು ಬೇಕಾದರೂ ಆಗಬಲ್ಲ ಅಂತ ಹೇಳುತ್ತಾರೆ. ಇನ್ನ ಕೆಲವರು ಇಲ್ಲ ನೀವೆಲ್ಲ ಸುಮ್ಮನೆ ಕಥೆ ಹೇಳ್ತೀರಾ, ಕೃಷ್ಣ ನಮ್ಮಂತೇನೆ ಬಂದ, ತಾಯಿ ಹೊಟ್ಟೆಗೇನೆ ಬಂದ, ಅಲ್ಲೂ ಕಷ್ಟಗಳೇ ಪಟ್ಟ, ನಮ್ಮಂತೇನೆ ಹುಟ್ಟಿದ ಅಂತ ಹೇಳ್ತೀವಪ್ಪ, ಇದಕ್ಕೆ ನೀವೇನ್ ಹೇಳ್ತೀರಾ ಅಂದ್ರೆ ವಾದಿರಾಜರು ಉತ್ತರ ಕೊಡುತ್ತಾರೆ, ಹುಚ್ಚ ನಿಮ್ಮಂತೆ ದೇವರು ಹುಟ್ಟಿದ್ದಾರೆ ಅಂತ ಹೇಳೋದಾದರೆ ಆ ಕೂಸು ನೋಡು, ಮೈ ತುಂಬ ಬಂಗಾರ ಹಾಕೊಂಡು ಹುಟ್ಟಿದೆ, ಸ್ವಲ್ಪ ಲಾಜಿಕ್ ಇರಲಿ ಅಂತ ಕೇಳ್ತಾರೆ. ಏನದು ಅಂದ್ರೆ ಮೈ ತುಂಬ ಕೂಸು ಹುಟ್ಟಿದ ಕೂಡಲೇ ಬಂಗಾರ ಹಾಕೊಂಡು ಹುಟ್ಟಬೇಕಾದ್ರೆ ಆ ತಾಯಿ ಬಯಕೆಗೆ ಎಷ್ಟು ಕೆಜಿ ಬಂಗಾರ ತಿಂದಿರಬೇಕು ಮಹಾರಾಯ, ಮತ್ತೆ ಆ ಕೂಸಿಗೆ ಮೈ ತುಂಬ ಬಂಗಾರ ಇದೆ, ಇದು ನಮ್ಮಂತಹ ಕೂಸಲ್ಲೋ ಅಂತ ಚೆನ್ನಾಗಿ ತಿಳಿಸಿಕೊಡುತ್ತಾರೆ. ಇಲ್ಲಿ ಅರಣ್ಯಕಾಚಾರ್ಯರು ಪ್ರವೇಶ ಮಾಡುತ್ತಾರೆ, ಬಹಳ ಚೆನ್ನಾಗಿರುತ್ತೆ. ಯಾಕಂದ್ರೆ ನಾವು ಭಾಗವತ ಆಗ್ಲಿ ಯಾವುದೇ ಆಗ್ಲಿ ನಾವು ಹುಟ್ಟಿದಾಗ್ಲಿಂದ ನೋಡಿ, ಚಿಕ್ಕ ಮಕ್ಕಳಿಗೆ ನಾವು ಬೇಬಿ ಸಿಟ್ಟಿಂಗ್ ಅಂತ ಹಾಕ್ತೀವಿ, ಆದ್ಮೇಲೆ ಯಾವ ಕೆಜಿ, ಯು ಕೆಜಿ ಎಲ್ ಕೆಜಿ ನಂಗೆ ಗೊತ್ತಿಲ್ಲ, ನಾವೆಲ್ಲ ಓದಿಲ್ಲ ಫಸ್ಟ್, ನಾವು ಡೈರೆಕ್ಟೇ 1, 2, 3, 4 ಹೋಗಿದವರು, ಬೇಬಿ ಸಿಟ್ಟಿಂಗ್ ಯಾವುದು ನಮ್ಗೆ ಇದ್ದಿಲ್ಲ. ಸರಿ ಎಲ್ ಕೆಜಿನಾ, ಆದಮೇಲೆ ಯು ಕೆಜಿ, ಹೌದಾ, ಸರಿ. ಎಷ್ಟನೇ ವಯಸ್ಸಿಗೆ ಬೇಬಿ ಸಿಟ್ಟಿಂಗ್ ಅದು?
2 ವರ್ಷ 3 ವರ್ಷದೊಳಗೆ,
ಹೌದಾ, ಹೌದಾ, ಸರಿ ಸರಿ, 3 ವರ್ಷಕ್ಕೆ. ಅಲ್ಲ 10 ವರ್ಷ ಆದ್ಮೇಲೆ ಕೂಡ ಬೇಬಿ ಸಿಟ್ಟಿಂಗ್ ಅಲ್ಲಿ ಇರ್ತಾರ? 70 ವರ್ಷ ಬಂದ್ರು
ನಮ್ಮ ಸಾಧನೆ ಏನಿದೆ, ಯಾವಾಗೂ ಪುರಾಣ ಕೇಳಲಿಕ್ಕೆ ಕೊಡ್ತೀವಿ. ಸ್ಟಾರ್ಟಿಂಗ್ ಅಲ್ಲೂ ಕೂಡ ಪುರಾಣ ಅಟ್ರಾಕ್ಟ್ ಮಾಡಲಿಕ್ಕೆ ಒಂದು 4 ಜೋಕ್ ಬೇಕಾಗಿತ್ತು, 4 ಹಾಡು ಬೇಕಾಗಿತ್ತು. ಬರೀ 4 ಜೋಕ್ ಬೇಕಾಗಿತ್ತು. ಸಾಯೋ ಪರ್ಯಂತ 4 ಜೋಕಲ್ಲೇ ಕೂತ್ಕೊಂಡಿದ್ರೆ ಭಾಗವತ ಇನ್ಯಾಕೆ ನಮಗೆ ಅಲ್ವಾ? ಸ್ವಲ್ಪ ಆದ್ರೂ ನಾವು PhD ಲೆವೆಲ್ ಬೇಡಬಹುದು, ಕನಿಷ್ಠ ಡಿಗ್ರಿ ಹೋಲ್ಡರ್ ಆದ್ರೂ ಆಗ್ಬೇಕಲ್ಲ. ಅದಕ್ಕೆ ಹೇಳ್ತಾರೆ, ಸ್ವಲ್ಪ ಆದರೂ ನಮಗೇನು ಭಾಗವತ ಹೇಳ್ತಾ ಇದೆ ಅದರ ಪರಿಚಯ ಆಗ್ತಾ ಬರಬೇಕು. ಅಲ್ಲಿ ಹೇಳ್ತಾರೆ, ಅಯ್ಯ ನನ್ನ ಉದ್ಧಾರ ಮಾಡು ಅಂತ ಕೇಳ್ತಾರೆ ಭಗವಂತನನ್ನು. ದೇವರಂತಾರೆ ಅಧ್ಯಾತ್ಮ ರಸರಂಜನೆಯಲ್ಲಿ, ನಿನ್ನುದ್ಧಾರ ಮಾಡಬೇಕು ಅಂತ ಹೇಳಿದ್ರೆ ನಿಂದೇ ಪಾಪ ತುಂಬಾ ಕೂತಿದೆ, ಅಯ್ಯ ಪಾಪ ತುಂಬಾ ಕೂತಿದೆ, ಅದಕ್ಕೆ ನಾನು ನಿನ್ನ ಉದ್ಧಾರ ಮಾಡುತ್ತಾ ಇಲ್ಲ, ಪಾಪ ಹೋದರೆ ನಾನು ಉದ್ಧಾರ ಮಾಡುತ್ತೇನೆ. ಪಾಪ ಹೋಗೋದು ಅಂದ್ರೆ ಹೇಗೆ? ಇಲ್ಲ ಅದು ಒಂದು ಮಾಡ್ಲಿಕ್ಕೆ ಹೋದ್ರೆ 10 ಹುಟ್ಟತಾ ಇದೆ, ನಾನೇನ್ ಮಾಡ್ಲಿ, ನಿನ್ನ ಪಾಪ ಕರ್ಮ ಪ್ರಕಾರ ನಿನ್ನ ಕರ್ಕೊಂಡು ಹೋಗ್ತಾ ಇದ್ದೇನೆ. ಅವಾಗ ಕೇಳ್ತಾರೆ, ಸರಿನಪ್ಪ ಬಹಳ ಚೆನ್ನಾಗಿದೆ. ಇವಾಗ ದೇವಕಿ ವಸುದೇವರು ಇವರೆಲ್ಲರೂ ಕೂಡ ನಿನಗೆ ನಿಜವಾದ ತಂದೆ ತಾಯಿಯ ಅಂತ ಕೇಳಿ. ದೇವಕಿ ನಿನ್ನ ನಿಜವಾದ ತಾಯಿಯ? ಏ ಇಲ್ಲಪ್ಪ, ತಾಯಿ ಅಂತೆ. ತಾಯಿ ಅಂತೆ ಅಂದ್ರೆ ಹೇಗೆ ಅಂತ ಮತ್ತು ಪ್ರಶ್ನೆ ಬಂತು. ಅದಕ್ಕೆ ಹೇಳಿದ್ರು, ನೀವು ಮನೆಗೆ ಒಬ್ಬರು ಹೀಗ್ ಬಂದು ಮತ್ತು ಹಾಗೆ ಹೋದ್ರೆ, ಮನೆಯಲ್ಲಿ ಬಂದ್ರಿ, ಬಂದ ಕೂಡಲೇ ಮತ್ತೆ ಹೊರಕ್ ಹೋದ್ರಿ, ನಿಮ್ಮನ್ನ ಮನೆ ಹಡಿಯಿತು ಅಂತ ಹೇಳ್ತಾರ? ಅರ್ಥ ಆಗಿಲ್ಲ. ಮನೆಗೆ ಯಾರೋ ಬಂದ್ರು, ಇವ ಬಂದ್ರು ಮತ್ತು ಹೊರಗೆ ಹೆಜ್ಜೆ ಹಾಕಿದ್ರು, ಯಾರಾದ್ರೂ ಶಬ್ದ ಪ್ರಯೋಗ ಅವರಿಗೆ ಮನೆ ಇವರನ್ನ ಹಡಿಯಿತು ಅಂತ ಹೇಳ್ತಾರ? ಹೇಳಲ್ಲ. ದೇವಕಿ ದೇವಿ ಹಾಗೇನಯ್ಯ, ನಾನು ಚೂರು ಹೋದೆ ಹೊರಗ್ ಬಂದು ನನ್ನ ಹಡದದ್ದು ಹೇಗೆ, ಆದ್ರಿಂದ ಆಕೆ ನನ್ನ ಹಡಿಲಿಲ್ಲ. ಅವಾಗಂತಾರೆ, ಬರೇ ನೀನು ಹೋಗಿ ಬಂದದ್ದಕ್ಕೆ ನಿನಗೆ ತಾಯಿ ಅಂತ ಜಗತ್ತಲ್ಲಿ ಕೀರ್ತಿ ಬಂತ ಆಕೆಗೆ? ಹೌದು. ಮತ್ತೆ ಮಿಕ್ಕವ್ರಿಗೆ ಗೊತ್ತಿಲ್ಲಪ್ಪ, ನಿನಗೆ ಗೊತ್ತಲ್ಲ ಆಕೆ ತಾಯಿ ಅಲ್ಲ ಅಂತ. ನೀನು ಆಕೆಯನ್ನು ಉದ್ಧಾರ ಮಾಡಿದ್ಯಾ? ಇಲ್ಲ, ಮಾಡಿದೆ. ಅಲ್ಲ, ತಾಯಿ ಅಲ್ಲದಿದ್ದರೂ ನೀನು ಚೂರು ಒಳಗೆ ಹೋಗಿ ಬಂದದ್ದಕ್ಕೆ ತಾಯಿ ಅಂತ ಉದ್ಧಾರ ಮಾಡಿದೆಯಲ್ಲ, ಮತ್ತೆ ನಮ್ಮನ್ಯಾಕೆ ಉದ್ಧಾರ ಮಾಡಲ್ಲ? ಅಲ್ಲ, ಅದಕ್ಕೂ ನಿನಗೂ ಸಂಬಂಧ ಏನು ಅಂತ ದೇವರು ಕೇಳಿದ್ರು. ಇಲ್ಲಿ ಬಾರಯ್ಯ ಅಂತ ಕೂಡಿಸಿ ದೇವರನ್ನ ಮುಂದೆ ಕೂಡಿಸಿ ಕೇಳ್ತಾರೆ, ನೋಡಯ್ಯ ನನ್ನ ಶರೀರದಿಂದ ನಾನಾ ಕರ್ಮಗಳು ಆಗ್ತಾ ಇವೆಯಲ್ಲ, ಆ ಕರ್ಮಗಳೇನಿವೆ, ಆ ಕರ್ಮಗಳಲ್ಲಿ ದೇವರ ರೂಪ ಪ್ರಕಟ ಆಗ್ತಾ ಇರುತ್ತೆ. ಎಕ್ಸಾಂಪಲ್ ಹೇಳಬೇಕಾದ್ರೆ, ಬಾಯಿಯಿಂದ ಬೆಳಿಗ್ಗೆಯಿಂದ ರಾತ್ರಿ ಪರ್ಯಂತ ಎಷ್ಟು ಸಲ ಮಾತಾಡಿರ್ತೀರಾ? ಬೇಕಾದಷ್ಟು ಸಲ ಮಾತಾಡಿರ್ತೀರಾ. ಅದು ಸ್ತೋತ್ರ ಆಗಿರ್ಬೋದು, ಮಾಮೂಲು ಮಾತಾಗಿರ್ಬೋದು. ನಮ್ಮ ಹೃದಯದಲ್ಲೇ ಅಷ್ಟದಳ ಕಮಲ, ಅಲ್ಲಿ 51 ಕೇಸರ, ಆ 51 ಕೇಸರದಲ್ಲಿ ಭಗವಂತನ 51 ರೂಪ ಇದೆ. ನಾವು ಮಾತಾಡ್ತಾ ಇದ್ರೆ ಒಂದೊಂದು ಅಕ್ಷರಕ್ಕೆ ಭಗವದ್ ರೂಪ ಒಂದೊಂದು ಹೊರಗೆ ಬರ್ತಾ ಇರುತ್ತೆ, ನಮ್ಮ ಕಣ್ಣಿಗೆ ಕಾಣಿಸಲ್ಲಷ್ಟೇ. ಈ ತರ ನಮ್ಮ ಕರ್ಮಗಳಲ್ಲಿ, ಏನು ಇಂದ್ರಿಯಗಳಿಂದ ಆಗುವ ಕರ್ಮಗಳು, ಪುಣ್ಯ ಕರ್ಮ ಪಾಪ ಕರ್ಮ ಏನೇನಾಗ್ತಾ ಇದೆ, ಅಲ್ಲಿ ದೇವರ ರೂಪಗಳು ಹೊರಗೆ ಬರ್ತಾ 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 ಇರುತ್ತೆ. ಅವಾಗಂದ್ರು, ದೇವಕೀ ದೇವಿ ಹೊಟ್ಟೆಗೆ ನೀನು ಹೋಗಿ ಹೊರ ಬಂದಂತೆ ನನ್ನ ಕರ್ಮಗಳಿಂದಲೂ ನೀ ಹೊರಗೆ ಬರ್ತಾ ಇದೆಯಲ್ಲ ಅಂತ ಕರೆದ್ರು. ಹಾ ಬರ್ತಾ ಇದ್ದೀನಿ. ಮತ್ತೆ ದೇವಕಿ ದೇವಿ ನಿನಗೆ ತಾಯಿ ಅಲ್ಲದಿದ್ರೂ ತಾಯಿ ಅಂತ ನೀ ರಕ್ಷಣೆ ಮಾಡಿದೀಯಲ್ಲ, ಮತ್ತೆ ನನ್ನ ಕರ್ಮಗಳು ಕೂಡ ನಿನಗೆ ತಾಯಿಯೇ ಅಲ್ಲವೋ? ನನ್ನ ಕರ್ಮಗಳಿಂದ, ನನ್ನ ಪ್ರತಿಯೊಂದು ಇಂದ್ರಿಯದಿಂದ ನೀನು ಅನೇಕ ರೂಪಗಳಿಂದ ಹುಟ್ಟಿ ಬರ್ತಾ ಇದೆಯಲ್ಲ, ನೀ ನನ್ನ ಮಗ ಆದಿಯಲ್ಲ, ಮುಂದೇನು ಅಂದ್ರೆ ಹೇಳ್ತಾರೆ, ಅಪ್ಪ ಎಷ್ಟು ಕೆಟ್ಟವನಾದರೂ ಕೂಡ ಮಗ ಒಳ್ಳೆವ ಅಂತ ಯಾವಾಗ ಕರೀತಾರೆ, ಆ ಅಪ್ಪನನ್ನ ಉದ್ಧಾರ ಮಾಡಿದ್ರೆ ಮಗನನ್ನ ಒಳ್ಳೆವ ಅಂತ ಕರೀತಾರೆ. ಮತ್ತೆ ನನ್ನಂತ ಪಾಪಿ, ನಾನು ಮಾಡೋ ಕರ್ಮಗಳೆಲ್ಲ ಪಾಪದ ಕರ್ಮಗಳಾದ್ರೂ ಹೊರ ಬಂದ ನೀ ಒಳ್ಳೆಯವನಲ್ಲವಾ, ಮತ್ತೆ ನೀವು ಉದ್ಧಾರ ಮಾಡಬೇಕಾ ಇಲ್ವಾ? ಎಷ್ಟು ಟ್ವಿಸ್ಟ್ ಕೊಡ್ತಾರೆ ದೇವರು. ಹೌದಪ್ಪ, ನಿನ್ನ ಮುಂದೆ ನಾನೇನ್ ಮಾತಾಡ್ತೀನೋ ಅಂತ ಹೇಳಿಬಿಡುತ್ತಾರೆ. ಆ ತರ ದೇವಕಿ ದೇವಿಯ ಉದರದಿಂದ ಸ್ವಾಮಿ ಬರ್ತಾ ಇದ್ದಾನೆ. ಹೇಳ್ತಾರೆ, ಯಾರಾದರೆ ದೇವರಿಗೆ ನಮ್ಮಂತೆ ಶರೀರ ಇದೆ ಅಂತ ತಿಳಿಯುತ್ತಾರೋ ಅವರಿಗೆ ಈ ಶರೀರಗಳಿಂದ ಬಿಡುಗಡೆ ಆಗುವುದೇ ಇಲ್ಲ, ಸರಪಳಿ ಸರಪಳಿಯಾಗಿ ಬರ್ತಾ ಇರುತ್ತೆ. ಯಾರಾದರೆ ಸ್ವಾಮಿಗೆ ಇಂಥ ಶರೀರದ ಅಂಟೇ ಇಲ್ಲದವ ಅಂತ ಚಿಂತನೆ ಮಾಡುತ್ತಾರೆ, ಅವರಿಗೂ ಕೂಡ ಈ ಶರೀರದ ಅಂಟಿಲ್ಲದೆ ನಾನಾ ನೀಚ ಜನ್ಮಗಳೆಲ್ಲ ತತ್ತರಿಸಿ ಹೋಗುತ್ತೆ. ಅಂಥ ಸ್ವಾಮಿ ಬಂದ, ವಸುದೇವನಿಗೆ ಹೇಳುತ್ತಾ ಇದ್ದಾನೆ, ವಸುದೇವ ನನ್ನನ್ನ ಕರೆದುಕೊಂಡು ಹೋಗಿ ಯಶೋಧಾದೇವಿಯ ಮಡಿಲಲ್ಲಿ ಮಲಗಿಸಿ ಆಕೆಯನ್ನ ಕರಕೊಂಡು ಬಾ. ಹೇಗೆ ಕರ್ಕೊಂಡು ಹೋಗ್ಬೇಕು? ಅದು ರಾತ್ರಿ, ಸುತ್ತೂ ದೈತ್ಯರು ತಿರುಗಾಡ್ತಾ ಇದ್ದಾರೆ, ಕಂಸನ ಭಟರು ತಿರುಗಾಡ್ತಾ ಇದ್ದಾರೆ, ಕೈಗಳಿಗೆಲ್ಲ ಬಂಧನ ಇದೆ, ಕೂಸನ ಹೊತ್ಕೊಂಡು ಹೇಗೆ ಹೋಗ್ಬೇಕು? ಇಷ್ಟೇ ಸ್ವಾಮಿಯ ಮಾತಿನಲ್ಲಿ ನಂಬಿಕೆ. ಸ್ವಾಮಿ ಹೇಳಿದ್ದಾನೆ, ಆತ ಕರ್ಕೊಂಡು ಹೋಗ್ತಾನೆ. ಸರಕ್ಷಿತ ರಕ್ಷತಿ ಯೋಹಿ ಗರ್ಭೇ. ಸ್ವಾಮಿಯನ್ನ ಹೊತ್ತದ್ದೇ ತಡ, ತಲೆಗೆ ಕೂಸನ್ನ ಹೊತ್ತುಕೊಂಡ. ಹೊತ್ತುಕೊಂಡ ಕೂಡಲೇ ಕೈಯಲ್ಲಿರುವ ಸಂಕೋಲೆ ತಾನಾಗಿ ಬಿಟ್ಟು ಹೋಗ್ತಾ ಬಂತು, ತಾನಾಗಿ ಬಿಟ್ಟು ಹೋಯಿತು. ಕೈಕಾಲ ಸರಪಳಿ ಎಲ್ಲ ಹೋಯಿತು, ಬಾಗಿಲು ಮುಚ್ಚಿದ್ದು ತಾನಾಗಿ ತೆಗೆಯಿತು. ಏನು ತಿರುಗಾಡುವಂತಹ ದೈತ್ಯರು ಕಣ್ಣಲ್ಲಿ ಏನು ಟಾರ್ಚ್ ಹಾಕೊಂಡು ನೋಡ್ತಾ ಇದ್ದಾರೆ, ಯಾವಾಗಿ ಕಡಿತಾಳ ಅಂತ ನೋಡ್ತಾ ಇದ್ದಾರೆ. ದೇವರು ಬಂದದ್ದು ಆಯಿತು, ಎಲ್ಲವೂ ಆಯಿತು, ಎಲ್ಲರೂ ಮಲಗಿದ್ದಾರೆ, ಎಲ್ಲರಿಗೂ ನಿದ್ದೆ ಬಂತು ಅಂತ ಹೇಳ್ತಾರೆ. ಅಂತಹ ಕಾಲಕ್ಕೆ ಸರಸರನೇ ಬರ್ತಾ ಇದ್ದಾನೆ. ನಾವು ಸಾಮಾನ್ಯ ಪುರಾಣ ಕೇಳುವ ಕಾಲಕ್ಕೆ ನಾವು ಇಲ್ಲಿರ್ತೀವಿ, ಪುರಾಣ ಅಲ್ಲಿರುತ್ತೆ. ನಾವು ನಮ್ಮನ್ನ ನಾವು ಅದರಲ್ಲಿ ಇಮ್ಮರ್ಸ್ ಮಾಡಿಕೊಂಬಲ್ಲ. ಅಂದ್ರೆ ಆ ಕಾಲಕ್ಕೆ ಆ ಸಿಚುಯೇಷನ್ಗೆ ನಮ್ಮ ತಲೆ ಹೋಗಲ್ಲ, ಇಲ್ಲೇ ಇರತ್ತಾದ್ರಿಂದ ಡ್ರೈ ಸಬ್ಜೆಕ್ಟ್ ಆಗಿರುತ್ತೆ. ಒಂದು ಸಲ ಕಣ್ಣು ಮುಚ್ಚಿ ಅಲ್ಲಿಗೆ ಹೋಗಿಬಿಟ್ರೆ ಇಡೀ ಮಥುರಾ ಪಟ್ಟಣ ಕತ್ತಲುಮಯ. ದೇವನೇ ಮಾಡಿದ್ದು, ಒಂದು ಬೆಳಕಿಲ್ಲದೆ ಒಂದು ಚೂರು ಇಲ್ಲದೆ ಮಾಡಿಬಿಟ್ಟ ಕತ್ತಲುಮಯ. ಒಬ್ಬ ವ್ಯಕ್ತಿ ಚಿಕ್ಕ ಕೂಸನ್ನ ತಲೆ ಮೇಲಿಟ್ಟುಕೊಂಡು ಮಹಾದ್ವಾರದಿಂದ ಸರ 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 ಸರನೆ ಓಡಿ ಹೋಗ್ತಾ ಇದ್ದಾನೆ, ಬರ್ತಾ ಇದ್ದಾನೆ. ಹೇಗಿರುತ್ತಾ ಚಿತ್ರಣ? ಆ ಬರುವಾಗ ದೇವತೆಗಳೆಲ್ಲ ದುಂದುವಿ ಬಾರಿಸ್ತಾ ಇದ್ದಾರೆ, ಮೇಲಿಂದ ಒಳ್ಳೆ ಮುತ್ತಿನಂತೆ ಹನಿ ಬೀಳತಾ ಇದೆ, ಪುಷ್ಪವೃಷ್ಟಿ ಮಾಡುತ್ತಾ ಇದ್ದಾರೆ. ಅವಾಗೆ ಶೇಷದೇವರು ಸರಸರಸರನೆ ಬಂದ್ರಂತೆ, ಸ್ವಾಮಿಯ ಮೇಲೆ ಹೆಡೆ ಹಿಡಿದರು, ಛತ್ರವನ್ನ ಹಿಡಿತಾ ಇದ್ದಾರೆ. ಅಷ್ಟು ಕತ್ತಲಲ್ಲಿ ಮುಂದಕ್ಕೆ ಹೋಗಬೇಕಾದ್ರೆ ಗತಿಯನ್ನು ಮುಗ್ಗರಿಸಿಕೊಂಡು ಬಿದ್ರೆ ಕೂಸ್ ಸಹಿತ ಏನು ಮಾಡಬೇಕು? ಅದಕ್ಕೆ ಅವರ ಒಂದ ಎರಡ ಸಾವಿರ ಹೆಡೆಗಳು. ಈ ವಾಟ್ಸಪ್ ಇದರಲ್ಲಿ ಸೇರಿದ್ದು ಒಳ್ಳೇದಾಯ್ತು ಅನ್ಸುತ್ತೆ. ಮೊನ್ನೆ ಯಾರು ಒಂದು ಫೋಟೋ ಕಳಿಸಿದ್ರು, ಹತ್ತು ತಲೆ ಹೆಡೆ ಹಾವಿನ ಫೋಟೋ ನೋಡಿ, ನ್ಯಾಚುರಲ್ ಅದು, ಎಲ್ಲ ಫೋಟೋ ತೆಗೆಯೋದೆಲ್ಲ ಕಾಣಿಸ್ತದು. ಹತ್ತು ಹೆಡೆ ಆವೆ ಹೀಗಿದ್ರೆ ಸಾವಿರ ಹೆಡೆ ದೇವರು ಹೇಗಿರಬೇಕು ಅಂತ. ಅಂಥ ಸಾವಿರ ಹೆಡೆಗಳು, ಒಂದೊಂದು ಹೆಡೆ ಮೇಲೆ ಅದ್ಭುತವಾದ ಮಣಿ, ಆ ಮಣಿ ಹೊಳೆಯುತ್ತಾ ಇದೆ, ಆ ಫ್ಲಡ್ ಲೈಟ್ ತರ ಆ ದೊಡ್ಡ ಕಾಂತಿ ಬೀಳತಾ ಇದೆ. ವ್ಯಕ್ತಿ ಮುಂದಕ್ಕೆ ಹೋಗ್ತಾ ಇದ್ದಾರೆ, ಶೇಷದೇವರು ಬರ್ತಾ ಇದ್ದಾರೆ, ಆ ಕಾಂತಿ ಹಾಗೇ ಟಾರ್ಚ್ ಹಾಕಿದಂತೆ ಬರ್ತಾ ಇದೆ, ಅದರಲ್ಲಿ ಸರಸರ ಸರಸರನೆ ಹೋಗ್ತಾ ಇದ್ದಾರೆ. ಎಷ್ಟು ಚೆನ್ನಾಗಿದೆ ನೋಡ್ಲಿಕ್ಕೆ, ಬರೇ ನೋಡೋದೇನು, ನಿಮ್ಮದು ಹೀಗೆ ಆಗುತ್ತೆ ಅಂತಾರೆ ವಾದರಾಜರು. ಯಾವಾಗಾದರೆ ನಾವು ದೇವರನ್ನ ತಲೆಗೆ ಹೊತ್ತುಕೊಳ್ತೀವೋ, ದೇವರನ್ನ ದೇವರ ಚಿಂತನೆ ತಲೆಗೆ ಬರುತ್ತೋ, ಸಂಸಾರದ ಸಂಕೋಲೆ ಕಡದು 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 ಹೋಗ್ತಾ ಬರುತ್ತೆ. ಅಷ್ಟೇ ಅಲ್ಲ, ಬಾಗಿಲು ತೆಗೆಯಬೇಕಲ್ಲ. ಬಾಗಿಲು ಅಂದ್ರೆ ಯಾವುದು ಅಂದ್ರೆ ಇದೇ ಮಥುರಾ ಪಟ್ಟಣ, ಶರೀರವೇ ಮಥುರಾ ಪಟ್ಟಣ. ಇದಕ್ಕೆ ಒಂಬತ್ತು ಬಾಗಿಲು. ಈ ಬಾಗಿಲು ಯಾವಾಗೂ ಕ್ಲೋಸ್ ಆಗಿ ಇರುತ್ತೆ, ಅಂದ್ರೆ ದೇವರ ಕಡೆ ಕ್ಲೋಸ್, ಮಿಕ್ಕ ಕಡೆ ಓಪನ್ ಆಗಿರುತ್ತೆ, ಆಲ್ವೇಸ್ ಓಪನ್ ಆಗಿರುತ್ತೆ. ದೇವರ ಕಡೆ ಕ್ಲೋಸ್ ಆಗಿರುತ್ತೆ, ಯಾಕೆ ಅಂದ್ರೆ ಎಲ್ಲಾ ತತ್ವಾಭಿಮಾನಿ ದೈತ್ಯರು ಕೂತಿರ್ತಾರೆ, ಒಬ್ಬರು ಕೂಡ ಬಿಡಲ್ಲ. ದೇವರ ಪೂಜೆ ಕೂತ್ರೆ ಸಾಕು, ನಮ್ಮವರಲ್ಲೇ ಹೋಗು, ಸಾಕರಿ ಬರ್ರಿ ಬರ್ರಿ ಅಂತ ಹೋಗುತ್ತಾರೆ. ಒಳಗಿದ್ದು ಬೇಡ ಅಂತಾರೆ, ಹೊರಗಿದ್ದು ಕಾಟ ಕೊಡ್ತಾರೆ, ಎಲ್ಲ ಮಾಡ್ತಾ ಇರ್ತಾರೆ. ಅದೇ ಟಿವಿ ನೋಡ್ತಾರೆ, ಯಾರು ಡಿಸ್ಟರ್ಬ್ ಮಾಡಲ್ಲ. ಪಾಪ ಕೂಸು ಟಿವಿ ನೋಡ್ತಾ ಇದೆ ಅಂತ ಹೇಳ್ತಾರೆ, ದೇವರ ಪೂಜೆ ಕೂತ್ರೆ ಮಾತ್ರ ಸಾಕ್ಬಾ ಅಂತ ಕರೀತಾರೆ. ಯಾಕೆ? ಒಳಗೆ ತತ್ವಾಭಿಮಾನಿ ದೈತ್ಯರ ಆಗಿರ್ತಾರೆ. ಹಾಗಾದರೆ ದೇವರ ಚಿಂತನೆಯನ್ನು ತಲೆಗೆ ಹೊತ್ತುಕೊಂಡ್ರೆ ಇಂದ್ರಿಯಗಳೆಲ್ಲ ಭಗವಂತನ ಕಡೆ ಚೆನ್ನಾಗಿ ತೆಗೀತಾ ಬರುತ್ತೆ. ಅಷ್ಟೇ ಅಲ್ಲ, ಒಳಗೆ ಆ ತತ್ವಾಭಿಮಾನಿ ದೈತ್ಯರೆಲ್ಲ ಮಲಗಿ ಬಿಡುತ್ತಾರಂತೆ. ಜೀವ ಹೊರಡುತ್ತಾನೆ, ಭಗವಂತನ ಚಿಂತನೆಯನ್ನು ಹೊತ್ತುಕೊಂಡು ಹೊರಟ ಕೂಡಲೇ ಶೇಷದೇವರು ಬರುತ್ತಾರಂತೆ. ಶೇಷದೇವರು ಜೀವಾಭಿಮಾನಿ. ಶೇಷದೇವರಿಂದ ಏನು ಬರುತ್ತೆ ಅಂದ್ರೆ ತತ್ವಜ್ಞಾನ ನಿಶ್ಚಯ ಬರುತ್ತೆ. ನಿಶ್ಚಯ ತತ್ವಜ್ಞಾನದಿಂದ ಹೊರಟಾಗ ಶೇಷದೇವರ ಮೇಲೆ ಮಣಿ, ಅಂದ್ರೆ ಜ್ಞಾನದ ಕಾಂತಿಯಲ್ಲಿ ತಾನು ಜೀವ ಸಾಧನಾ ಮಾರ್ಗದಲ್ಲಿ ಸರಸರ ಸರನೆ ಹೋಗೋದು ಸಾಧ್ಯ. ಇದು ವಾದಿರಾಜರ ಅಪರೂಪದ ವ್ಯಾಖ್ಯಾನ, ರುಕ್ಮಿಣಿ ವಿಜಯದಲ್ಲಿ ಚೆನ್ನಾಗಿ ಹೇಳ್ತಾರೆ. ಸರಿ, ಹೊರಟಂಥವರಿಗೆ ನೀವು ಮಥುರಾ ಹೋಗಿದ್ದೀರಾ? ಹೋಗಿಲ್ಲ. ಮಥುರಾ ಹೋಗಿದ್ರೆ ಅಲ್ಲಿ ಯಮುನಾ ನೋಡಿದ್ದೀರಾ? ಯಮುನಾ ಬಹಳ ನಿಧಾನವಾಗಿ ಹರಿತಾ ಇರ್ತಾಳಲ್ಲಿ. ಪ್ರಯಾಗದಲ್ಲಿ ಗಂಗಾ ಯಮುನಾ ಸಂಗಮ ಇದೆ, ಅಲ್ಲಿ ಯಮುನಾ ಬಹಳ ವೇಗವಾಗಿ ಹೋಗ್ತಾ ಇರ್ತಾಳೆ. ನೀರು ಯಾವಾಗ ವೇಗ ಹೋಗುತ್ತೆ ಯಾವಾಗ ನಿಧಾನ ಹೋಗುತ್ತೆ ಅಂದ್ರೆ, ಆಳ ಜಾಸ್ತಿ ಆದರೆ ನಿಧಾನ, ಆಳ ಕಮ್ಮಿ ಇದ್ರೆ ವೇಗ. ಇದು ನೀರಿನ ಲಕ್ಷಣ. ಅಲ್ಲಿ ಮಥುರಾದಲ್ಲಿ ನೀರು ನಿಧಾನ, ಇಬ್ಬರು ಮೂರು ಜನ ಮನುಷ್ಯರಷ್ಟು ಆಳ ಹೋದ್ರೆ ಕೃಷ್ಣಾರ್ಪಣ ಒಳಕ್ಕೇವೆ, ಅಷ್ಟು ಆಳ. ಅಂತ ನೀರು ಇವರು ಹತ್ತಿರ ಬಂದ ಕೂಡಲೇ ಮೊಣಕಾಲಿಗೆ ಬಂತಂತೆ. ಸರಸರ ಸರನೆ ದಾಟಿಕೊಂಡು ಹೋಗ್ತಾ ಇದ್ದಾರೆ. ಹೇಳ್ತಾರೆ, ಸಂಸಾರವೂ ಕೂಡ ಮುಳುಗಿ ಹೋಗುವಂಥದ್ದೇ, ಯಾವ ಎಲ್ಲಿ ಹೆಜ್ಜಿಟ್ಟರೂ ಮುಳುಗಿ ಹೋಗ್ತೀವಿ. ಇನ್ನ ಆ ನೀರು ವಾಸಿ ಸ್ವಲ್ಪ ಬಿದ್ರೆ ಚೂರು ಮೇಲಕ್ಕಾದ್ರೂ ಬರ್ತೀವಿ, ಒಂದ್ಸಲ ಸಾಯ್ಲಿಕ್ ಮುಂಚೆ ಬಿದ್ದ ಮೇಲೆ ಮೇಲಕ್ಕೆ ಬಿಸಿ ಮತ್ತು ಒಳಗೆ ಕರ್ಕೊಂಡು ಹೋಗುತ್ತೆ. ಈ ಸಂಸಾರ ಆಗಲ್ಲ. ಎಂಥದ್ದು ಅಂದ್ರೆ ಕೆಸರಿನ ಸಂಸಾರ, ಕೆಸರಿನ ನದಿ ಅಂತೆ. ಬಿದ್ರೇನು ಮುಗಿದೋಯ್ತು, ಬೀಳೋದೆ ಮತ್ತೆ ಹೇಳೋದಿಲ್ಲೇ ಇಲ್ಲ. ಅಂಥ ಕೆಸರಿನ ಸಂಸಾರ ನಮಗೆ ಮೊಣಕಾರಿಗೆ ಬರುತ್ತೆ ಭಗವಂತನ ಚಿಂತನೆಯನ್ನು ಇಟ್ಟುಕೊಂಡ್ರೆ. ಬಂದ ವಸುದೇವ, ಯಶೋಧಾದೇವಿಯ ಮಡಿಲಲ್ಲಿ ಮಗು ಮಲಗಿದೆ. ಹೇಳುತ್ತಾರೆ, ಗರ್ಭಾಂಬುಕ್ಲಿನ್ನಾಂ, ಆ ಹೊಟ್ಟೆಯಲ್ಲಿರುವ ಗರ್ಭದ ನೀರು, ಆ ನೀರಿನಿಂದ ಒದ್ದೆ ಆದಂತಹ ಕೂಸು ಹಾಗೇ ಮಲಗಿದೆ. ಆ ಕೂಸನ್ನ ಕರಕೊಂಡು ಹೊರಡ್ತಾ ಇದ್ದಾನೆ. ಕಥೆ ಕೇಳಿ ಚೆನ್ನಾಗಿರುತ್ತೆ, ಸಂಶಯವೇ ಬರಲ್ಲ ನೋಡಿ. ಅಲ್ಲ, ಎಲ್ಲರ ಮನೆಗಳಲ್ಲಿ ಮಕ್ಕಳು ಹಡೆದವರೇ ಅಲ್ಲ, ಯಾರಾದರೂ ಮಕ್ಕಳು ಹಡಿಯೋ ಕಾಲಕ್ಕೆ ಮಲಕೊಂಡಿದ್ದುಂಟ ಮನೆಗಳಲ್ಲಿ? ಹಡಿಯೋ ಪರ್ಯಂತ ತಾಯಿ ಅಟೆನ್ಷನ್, ಯಾಕೆ ಮಲ್ಕೊಳ್ಳಿಕ್ಕಾಗಲ್ಲ, ಹೊಟ್ಟೆ ನೋವಿರುತ್ತೆ. ಹೌದಾ, ಸುತ್ತಿದ್ದವರಿಗೂ ಟೆನ್ಷನ್, ಗಂಡಗೂ ಟೆನ್ಷನ್, ಎಲ್ಲರಿಗೂ ಟೆನ್ಷನ್, ಏನಾಗತ್ತೋ ಏನೋ ಅಂತೇಳಿ. ಮಗ ಹುಟ್ಟಿಯೋ ಮಗಳೋ ಹುಟ್ಟಿದ ಮೇಲೆ ಆ ಕೂಸಿನ ಮುಖ ನೋಡೋ ಪರ್ಯಂತ ಯಾರಿಗೂ ಕೂಡ ಪ್ರಾಣದಲ್ಲಿ ಪ್ರಾಣ ಇರಲ್ಲ. ಏನಮ್ಮ ಹೌದಾ, ಹೀಗೆ ಆಗುತ್ತಾ? ಅಂಥ ಕಾಲಕ್ಕೆ ಹಡಿದಂಥ ಹೆಣ್ಣು ಮಗಳೂ ಮಲ್ಕೊಂಡಿದ್ದಾಳೆ, ಸುತ್ತಿದ್ದವರೂ ಮಲಗಿದ್ದಾರೆ, ಯಾರಿಗೂ ಯಾವ ಕೂಸು ಹುಟ್ಟಿದೆ ಅಂತ ಗೊತ್ತಿಲ್ಲ, ಹಡದಂತವಳಿಗೆ ಹಡದ ನೋವೇ ಗೊತ್ತಿಲ್ಲ, ಎಲ್ಲರೂ ಮಲಗಿದ್ದಾರೆ. ಯಾಕೆ ಹಡದದ್ದೇ ನಿದ್ದೆಯನ್ನ, ನಿದ್ರಾದೇವಿ ದುರ್ಗಾದೇವಿಯನ್ನು ಹಡೆದಿದ್ದಾರೆ. ಆಕೆ ಕೂಡ ಕೃಷ್ಣನಂತೆ ಹೊರಬಂದು ಕೂತವಳಷ್ಟೇ ಹೊರತು ಈ ಗರ್ಭದ ನಾಳದ ಸಂಪರ್ಕ ಇಲ್ಲ. ಇಲ್ಲದ ಯಾರು ಕತ್ತರಿಸಬೇಕು ಆ ಕೂಸಿಗೆ? ಹಾಗೆ ಬಂದು ಕೂತಿದೆ ಆ ಕೂಸು. ಕೂಸನ್ನ ಕರಕೊಂಡು ಕೃಷ್ಣನನ್ನ ಇಟ್ಟು ಹೊರಟ ವಸುದೇವ. ಹೊರಟ ಕೂಡಲೇ ಶುರುವಾಯಿತು ಸಂಕೋಲೆ ಶುರು ಅಂದ್ರು. ಅದಕ್ಕೆ ವಾದಿರಾಜರು ಹೇಳ್ತಾರೆ, ದೇವರನ್ನ ಬಿಟ್ಟು ಲಕ್ಷ್ಮಿ ದುಡ್ಡನ್ನ ಹಿಡ್ಕೊಂಡ್ರೆ ಸಂಕೋಲೆ ಖಚಿತ ಅಂತ ಹೇಳ್ತಾರೆ. ದೇವರ ಸಹಿತ ಲಕ್ಷ್ಮೀ ದೇವಿಯ ಪೂಜೆ ಆಗಬೇಕು. ಆ ರೀತಿಯಲ್ಲಿ ವಸುದೇವ ಇತ್ತ ಬಂದ. ಏನಾದ್ರೂ ಸಂಶಯ ಬರ್ತಾ ಇದೆಯಾ? ಏನು ಬರ್ತಾ ಇಲ್ಲ, ಬರಬೇಕು. ಅದಕ್ಕೆ ಹೇಳುತ್ತಾರೆ, ಅಲ್ಲ ನೀವು ಮಥುರಾ ನಗರದಿಂದ, ಮಥುರಾ ಪಟ್ಟಣದಿಂದ ನಂದಗೋಕುಲ ಎಷ್ಟು ದೂರ? ದಾಟಿದ ಕೂಡಲೇ ಬರುವುದು ನಂದಗೋಕುಲ ಅಲ್ಲ, ತುಂಬಾ ದೂರ ಇದೆ. ಬಸ್ಸಲ್ಲಿ ಹೋದರೆ ಒಂದೂವರೆ ಗಂಟೆ ಪ್ರಯಾಣ. ಮಥುರಾ ದಾಟಿದ ಮೇಲೆ ನಂದಗೋಕುಲ ಅಷ್ಟು ದೂರ ಇದೆ, ತುಂಬಾ ದೂರ ಇದೆ. ನಡಕೊಂಡು ಒಂದು ರಾತ್ರಿಯಲ್ಲಿ ನಡಕೊಂಡು ಹೋಗಿ ಬರುವಷ್ಟು ದೂರ ಅಲ್ಲ. ಮತ್ತೆ ನಂದಗೋಪನ ಹೆಂಡತಿ ಯಶೋಧಾದೇವಿ ಗೋಕುಲದಲ್ಲಿರಬೇಕಾದವಳು ಇಲ್ಲಿಗೆ ಹೇಗೆ ಬಂದು ಅಂತ ಪ್ರಶ್ನೆಯೇ ಬರಲ್ಲ ನಮಗೆ. ಅದಕ್ಕೆ ಹೇಳುತ್ತಾರೆ, ಆಕೆ ತುಂಬು ಗರ್ಭಿಣಿಗೆ ಭಗವಂತ ಆಸೆ ಕೊಟ್ಟ. ಏನು? ನಂದಗೋಪ ಕಂಸನಿಗೆ ಕಪ್ಪ ಕಟ್ಟಬೇಕಾಗಿತ್ತು, ಕಪ್ಪ ಕಟ್ಟಲಿಕ್ಕೆ ಬರ್ತಾ ಇದ್ದ. ಅವತ್ತೇ ಕೊನೆ ದಿನ, ಕಟ್ಟಲೇಬೇಕು, ತುಂಬು ಗರ್ಭಿಣಿ, ಬಿಟ್ಟು ಹೋಗ್ಬೇಕು. ಅಂಥ ಕಾಲಕ್ಕೆ ನಾನು ಬರ್ತೇನೆ. ತುಂಬು ಗರ್ಭಿಣಿ ಬರಬಾರದು ಅಂದಾಗ ಗರ್ಭಿಣಿಯ ಬಯಕೆ ಸಲ್ಲಿಸುವುದು ನಿಮ್ಮ ಧರ್ಮ. ದೇವ ಸರಿಯಾದ ಹೊತ್ತಿನಲ್ಲಿ ವ್ಯಕ್ತಿಗಳ ಮೂಲಕ ಒಳ್ಳೆ ಮಾತುಗಳನ್ನು ಆಡಿಸ್ತಾನೆ. ಇನ್ನೊಬ್ಬರು ಮತ್ತು ಏನು ಮಾತಾಡಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಲಾಜಿಕ್ ಹಾಕ್ಸಿಬಿಡುತ್ತಾನೆ. ಏನು ಮಾಡಬೇಕು, ಸರಿ ಅಂತ ಕರ್ಕೊಂಡು ಹೋದದ್ದು. ಕರಕೊಂಡು ಹೋಗಿ ನದಿಯ ಈಚೆ ದಡದಲ್ಲಿ ಡೇರೆಯನ್ನು ಹಾಕಿ ಆಕೆಯನ್ನು ಮಲಗಿಸಿ ಹೋದದ್ದು. ಅದಕ್ಕೆ ಒಂದು ಕ್ಷಣದಲ್ಲಿ ನದಿಯನ್ನು ದಾಟಿ ಬಂದು ಮಗುವನ್ನು ವಿಶೇಷವಾಗಿ ಅಲ್ಲಿ ಇಟ್ಟು ವಸುದೇವ ಹೋಗ್ಲಿಕ್ಕಾಯಿತು. ಹಾಗಾದರೆ ಇಲ್ಲಿ ನಾವು ನೋಡಬೇಕಾಗಿದ್ದು ಕೃಷ್ಣನ ಕಥಾ ಅಂತ ಹೇಳಿದರೆ ಹೊರಗೆ ಏನೋ ಕೃಷ್ಣ ಬಂದ, ಕುಣದ, ಬೆಣ್ಣೆ ತಿಂದ, ಒಡೆದ, ಹೋದ, ಇದಲ್ಲ. ಒಳಗೆ ನಿಂತು ಬಿಂಬಮೂರ್ತಿ ಕೃಷ್ಣ ಮಾಡಿಸುವ ಚರ್ಯ, ಆ ತಾಯಿಯನ್ನ ಅಲ್ಲಿಂದ ಕರ್ಕೊಂಡು ಬಂದು ಇಲ್ಲಿ ಮಲಗಿಸಿ ಈ ವ್ಯವಸ್ಥೆ ಮಾಡಿದನಲ್ಲ, ಆ ಸ್ವಾಮಿ ಯಾರು? ಯಾರೂ ಅಲ್ಲ, ನಮ್ಮೊಳಗಿರುವ ಸ್ವಾಮಿಯೇ. ಕೊನೆಗೆ ಕರೆಕ್ಷನ್ ಇಲ್ಲಿ ಕೊಡಬೇಕು ನಾವು. ಸರಿ, ಕೂಸನ್ನು ಕರ್ಕೊಂಡು ಬಂದ ಕೂಡಲೇ ಕಂಸನಿಗೆ ಗೊತ್ತಾಯಿತು ಮಗು ಬಂದಿದೆ, ಮಗು ಹೊಡೆದಿದ್ದಾಳೆ ಅಂತ. ನೋಡುತ್ತಾನೆ ಹೆಣ್ಣು ಮಗು, ಅಯ್ಯೋ ಹೆಣ್ಣು ಮಗುವಲ್ಲ, ಈ ಆಕಾಶವಾಣಿ ತಪ್ಪು ಹೇಳುತ್ತ ನಮಗೆ, ನಮ್ಮ ಆಕಾಶವಾಣಿ ತರ ಯಾವುದು ಈ ವೆದರ್ ರಿಪೋರ್ಟ್ ಕೊಟ್ಟಂತೆ, ಅದು ಕೂಡ ತಪ್ಪಾಯಿತಲ್ಲ, ಸರಿ ಬಿಡೋಣ ಅಂತ ನೋಡಿದ. ನಾರದರು ಬಂದ್ರು, ಬೇಡಯ್ಯ ಬಿಡಬೇಡ ಅಂದ್ರು. ಹಾಗೆ ಹಾರಿಸಿ ಕೊಲ್ಲಲಿಕ್ಕೆ ನೋಡಿದಾಗ ಕೈಯಿಂದೇ ಹಾರಿ ಹೋಗ್ತಾ ಇದ್ದಾಳೆ, ಕೈಯಿಂದ ಜಾರಿ ಹೋದ್ಲು. ಅದಕ್ಕೆ ಕೈಯಿಂದ ಜಾರಿ ಹೋದ ದುರ್ಗೆ ಆದದ್ದಕ್ಕೆ ಆಕೆಗೆ ಕುಂಜಾರು ದುರ್ಗ ಅಂತ ಹೆಸರು ಬಂತು. ಎಲ್ಲಿ ಪಾಜಕದಲ್ಲಿರುವಂತಹ ದುರ್ಗೆಗೆ ಬೆಟ್ಟದಲ್ಲಿ ಬಂದಲ್ಲ, ಕಂಸನ ಕೈಯಿಂದ ಜಾರಿ ಬಂದ ದುರ್ಗ. ಆ ರೀತಿಯಲ್ಲಿ ಆಕಾಶಕ್ಕೆ ಹಾರಿ ಅಷ್ಟಭುಜದಿಂದ ನರ್ತನ ಮಾಡುತ್ತಾ, ಮುಂದೆ ನಿನ್ನ ಮೃತ್ಯು ಬೇರೆ ಕಡೆ ಬೆಳೆಯುತ್ತಾ ಇದೆ, ನಿನ್ನನ್ನು ಕೊಲ್ಲುತ್ತಾನೆ, ನಾನು ಬರ್ತೇನೆ. ಹರಿವಂಶದಲ್ಲಿ ಹೇಳುತ್ತಾಳೆ ಆಕೆ, ನಿನ್ನ ಅವನ ಸಂಹಾರ ಮಾಡುವಾಗ ನಿನ್ನ ರಕ್ತ ಪಾನ ಮಾಡುತ್ತೇನೆ ಅಂತ ಹೇಳಿ ಹೋಗಿಬಿಡುತ್ತಾ ಇದ್ದಾಳೆ. ಆಕೆಯನ್ನು ನೋಡಿದ ಕೂಡಲೇ ಹೆದರಿಕೆ ಶುರುವಾಗ್ತಾ ಇದೆ, ಇನ್ನೊಂದು ಹೆದರಿಕೆ ತನ್ನ ಸಾವು ಬೇರೆ ಕಡೆ ಬೆಳೆಯುತ್ತಾ ಇದೆ ಅಂತ ಹೇಳಿದ್ದು ನೋಡಿ. ಹೆದರಿ ಹೆದರಿ ಸಾಯೋದು ಅಂದ್ರಲ್ಲಿ ಶುರುವಾಯಿತು. ಯಾರಿಗೆ ಹೆದರಿಕೆಯಿಂದ ದೇವರಲ್ಲೇ ಮನಸ್ಸಿಡೋದು? ಭೃಗು ಮಹರ್ಷಿಗಳಿಗೆ. ಯಾರ ಸ್ಮರಣೆ ಮಾಡಿದರೆ ನಮ್ಮ ಜೀವನವೆಲ್ಲ ಚೆನ್ನಾಗಿದೆಯೋ, ಯಾರ ಸ್ಮರಣೆ ಮಾಡಿದರೆ ವಿಜಯರಾಯ ವಿಜಯರಾಯ ಅಂತ ನಾವು ತಿರುಗ್ತೀವೋ, ಅವರಿಗೂ ತಪ್ಪಿಲ್ಲ ಕರ್ಮ. ಏನಾದರೂ ಕಂಸನೊಳಗೆ ಸೇರಿದ್ರು, ಕಂಸನೊಳಗೆ ಸೇರಿ ಕ್ಷಣ 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 ಭಯ ಭಯ ಭಯದಿಂದ ಆ ಜನ್ಮ ಕಳೆದ್ರು. ಅವರಿಗೆ ಹಾಗೆ ಆದರೆ ನಮ್ಮಂಥವರು ಪಾಡೇನು, ಎಷ್ಟು ಕೂತಿದೆಯೋ, ಯಾವ್ಯಾವ ಜನ್ಮಗಳು ಕೂತಿದೆಯೋ, ಹೇಗೆ ಬರಬೇಕು, ಇನ್ನ ಇದರಲ್ಲೇ ಎಷ್ಟು ಏನು ಇನ್ನ ಉಳಿದಿದೆಯೋ ಗೊತ್ತಿಲ್ಲ, ಅದೆಲ್ಲ ಹೋಗಬೇಕಾ, ಆ ಗುರುಗಳ ಪಾದವನ್ನು ಚೆನ್ನಾಗಿ ಸ್ಮರಣೆ ಮಾಡಬೇಕು. ಆ ರೀತಿಯಲ್ಲಿ ಭಯ ಶುರು ಆಗ್ತಾ ಇದೆ. ಅವಾಗ ಹೇಳಿದ, ಸರಿ ನಿಮಗಂತೂ ಹೆಣ್ಣು ಮಗು ಹುಟ್ಟಿದೆಯಲ್ಲ, ನಾನು ಬಿಟ್ಬಿಡ್ತೇನೆ ನಿಮ್ಮನ್ನ ಅಂದಾಗ, ಅವಾಗ ನಾರದರು ಮತ್ತು ಬಂದ್ರು, ಹುಚ್ಚಪ್ಪ ಹುಟ್ಟಿದ್ದು ಗಂಡೇನೋ, ಗಂಡನ್ನ ಆಚೆ ಮಾಡಿ ಹೆಣ್ಣನ್ನ ಈಚೆ ತಂದದ್ದು ಇವರೇ ಅಂತ ಹೇಳಿದ್ರು. ಮತ್ತ ಆ ಸೆರೆಯಲ್ಲಿ ಹಾಕಿದ. ಅವತ್ತಿಂದ ಶುರುವಾಯಿತು, ನಮ್ಮಲ್ಲಿ ಹೇಳ್ತಾರೋ ಶಬ್ದ, ಹುರಿದು ಬುಕ್ಕುವುದು ಅಂತ. ಕಂಸ ಶುರು ಮಾಡಿದ. ಯಾಕೆ? ಕೃಷ್ಣ ಬಂದು ಕೊಲ್ಲಬೇಕಾದ್ರೆ ಅವನ ಕೊಡ ತುಂಬಬೇಕು, ಅದಕ್ಕೆ ಪಾಪ ಮಾಡಿಸಿದರು. ಎಷ್ಟು ಮಾಡುತ್ತಾ ಇದ್ದ ಅಂದ್ರೆ ನಿತ್ಯವೂ ಕೂಡ ಅವತ್ತಿನಿಂದ ಅನೇಕ ಅವನಿಗೆ ಏನದು ಕಂಸನಿಗೆ ಸಭೆಯಲ್ಲಿ ಇವರನ್ನ ಕರೆಸಬೇಕು, ಸಂಕೋಲೆಯಿಂದ ಇವರು ಬಂದು ಕೂಡಬೇಕಲ್ಲಿ ನಿಂತಿರಬೇಕು. ಎಲ್ಲರೂ ಕೂತಿರ್ತಾರೆ, ಜುಜುಬಿ ಪ್ರಾಣಿಗಳೆಲ್ಲ ಕೂತಿರ್ತಾರೆ ಸಿಂಹಾಸನ ಮೇಲೆ, ಇವರು ಮಾತ್ರ ನಿಂತಿರಬೇಕು. ಯಾವುದೋ ಒಂದು ಸಂದರ್ಭ ತರಬೇಕು, ತಂದು ಸತ್ಯ ಅಂದ್ರೆ ನಿಮ್ಗೆ ಗೊತ್ತಾ, ಹರಿವಂಶದಲ್ಲಿ ಹೇಳ್ತಾರೆ ಸತ್ಯ ಅಂದ್ರೆ ನಿಮ್ಗೆ ಗೊತ್ತಾ, ಗೊತ್ತಿಲ್ವಾ ನೋಡಿ, ಇವರು ಸತ್ಯವಂತರು. ಮಗನನ್ನ ಎಂಟನೇ ಮಗನನ್ನ ಕೊಡ್ತೀನಿ ಅಂತ ಹೇಳಿ ಹೇಳಿ ಇವರು ವಂಶ ಅಂತಾದ್ದು ನೋಡಿ, ಸತ್ಯವಂಶ ಅಂತೆ ಎಲ್ಲ ಆಚೆ ಕಳಿಸಿದ್ರು. ನೋಡಿದ್ರ ಇವರನ್ನ ಈ ತರ ನಿತ್ಯವೂ ಹೀಯಾಡಿಸಬೇಕು, ಎಲ್ಲರದರಿಗೆ ಕಣ್ಣಲ್ಲಿ ನೀರು ತಾಟ ತಾಟ ಬಿದ್ದು ಕರಗಿ ಕೊರಗಿ ಒಂದೇ ಒದ್ದಾಡತಾ ಇದ್ರು. ಇದು ದೇವಕಿ ವಸುದೇವರು ಪಟ್ಟ ಒಂದು ದುಃಖ. ಅಲ್ಲಿ ಪ್ರಶ್ನೆ ಬರುತ್ತೆ, ಕೃಷ್ಣ ಬಂದು ಕೊಲ್ಲಬೇಕಾದರೆ ಕಂಸನ ಪಾಪ ಜಾಸ್ತಿ ಆಗ್ಬೇಕು, ಅದಕ್ಕಾಗಿ ಇವರೇ ದುಃಖ ಪಡಬೇಕಪ್ಪ ಮಹಾನುಭಾವರು ಅಂತ ಹೇಳಿದರೆ, ಇವರ ಪ್ರಾರಬ್ಧ ಕರ್ಮ ಕೂತಿತ್ತು ಎಂಬುದನ್ನು ಹೇಳುತ್ತಾರೆ. ದೇವರು ಯಾರಿಗೂ ಸುಮ್ಮನೆ ಇನ್ನೊಬ್ಬರ ನೆಪ ಮಾಡಿ ಕೊಡಲ್ಲ. ಈ ಪ್ರಿನ್ಸಿಪಲ್ ನಮ್ಮ ಜೀವನದಲ್ಲಿ ಬರಬೇಕು. ಏನದು? ಸಾಮಾನ್ಯವಾಗಿ ನಮ್ಮ ಜೀವನದಲ್ಲಿ ನಮಗಾಗದ ವ್ಯಕ್ತಿಗಳ ಪ್ರಪಂಚವೇ ಜಾಸ್ತಿ ಇರುತ್ತೆ, ಅದು ಮನೆ ಒಳಗೆ ಮನೆ ಹೊರಗೆ. ಅವ್ರು ಬಂದ ಕೂಡಲೇ ಅಥವಾ ನಾವು ಒಬ್ಬರೇ ಇದಕ್ಕೆ ಬೋಲ್ಟ್ ಹಾಕೊಂಡು ಹಲ್ಲು ಕಡಿತಾ ಹಲ್ಲೆಲ್ಲ ಸೋದು ಹೋಗಿರುತ್ತೆ, ಇವರೇ ಹೀಗೆ ಮಾಡಿದ್ರು, ಇವರೇ ಹೀಗೆ ಮಾಡಿದ್ರು, ಇವರೇ ಹೀಗೆ ಮಾಡಿದ್ರು, ಅವ್ರ ಹಾಗೆ ಇವರು ಹೀಗೆ ಸೇರಿಕೊಂಡಾಗೆಲ್ಲ ಇನ್ನ ಕೆಲವರು ಆ ಗೋಡೆ ನೋಡಿ ಬೈತಾ ಇರ್ತಾರೆ, ಇನ್ನು ಕೆಲವರು ಡ್ರೈವಿಂಗ್ ಮಾಡ್ತಾ ಬೈಕು ಅಂತ ಹೋಗ್ತಾ ಇರ್ತಾರೆ, ಅದೇನು ಅನುಸಂಧಾನವೋ ಏನೋ ವಿಶೇಷ ಬೈಕು ಅಂತಾನೆ ಹೋಗ್ತಾ ಇರ್ತಾರೆ ರೋಡಲ್ಲಿ. ಅಂದ್ರೆ ಅಷ್ಟು ಬಂದಿದೆ ಇಲ್ಲಿ ನೋಡಿ. ಚಿಕ್ಕ ಟ್ಯೂನಿಂಗ್ ಮಾಡಿದರೆ ನಮಗಂತೂ ದುಃಖ ಬರ್ತಾ ಇದೆ, ಅವರಿಂದ ದುಃಖ ಬರ್ತಾ ಇದೆ. ದುಃಖ ಕೊಡ್ಲಿಕ್ಕಾದ್ರೂ ಬಿಡ್ಲಿಕ್ಕಾದ್ರೂ ಅವರು ಸ್ವತಂತ್ರರೇ? ಚೂರು ಸ್ವತಂತ್ರರಲ್ಲ, ಗೊಂಬೆಗಳವೆಲ್ಲ ಗೊಂಬೆಗಳೇ. ಒಳಗೆ ದೇವರಿದ್ದು ದುಃಖ ಕೊಡಿಸ್ತಾನೆ, ದೇವರಿದ್ದು ಸುಖ ಕೊಡಿಸ್ತಾನೆ, ಸಂತೋಷ ಕೊಡಿಸ್ತಾನೆ. ಸದ್ಯಕ್ಕಂತೂ ಅವರಿಂದ ವಿಪರೀತ ಕಾಟ ಕೊಡಿಸ್ತಾ ಇದ್ದಾನೆ. ಅದಕ್ಕೆ ನಾವೇನು ಮಾಡಬೇಕು ಅಂದ್ರೆ ಇಷ್ಟೇ ಹೇಳ್ತಾರೆ. ಅವನಂತೂ ಕೆಟ್ಟವನೇ, ಕಾಟ ಕೊಡತಾ ಇದ್ದಾನೆ, ಅವನ ಮೂಲಕ ದೇವರು ಕಾಟ ಕೊಡಿಸ್ತಾ ಇದ್ದ ಸತ್ಯ. ಆದರೆ ಅವನನ್ನ ನನ ಕಟ್ಟಿದ್ಯಾಕೆ ದೇವರು? ಯಾರಿಗೂ ಕಟ್ಟದ ನನಗೆ ಅಂತಂದು ಕಟ್ಟಿದ ಅಂದ್ರೆ ನಂದೇ ಏನೋ ಬುಡ ಕೂತಿದೆ ಎಂತ ಅರ್ಥ? ರಾಯರ ಹತ್ರ ಹೋಗ್ತೀವಿ, ಇವರು ಕಾಟ ಕೊಡ್ತಾರೆ, ಇವರನ್ನ ತೆಗೆದು ಬಿಡಿ ಅಂದ್ರೆ ರಾಯರು ಸಿಂಪಲ್ ಆಗಿ ತೆಗೆದು ಬಿಡ್ತಾರೆ ಅವರನ್ನ. ಇನ್ನೊಬ್ಬರು ಬಂದು ಕಾಟ ಕೊಡ್ತಾನೆ. ಹಾಗೆ ಮತ್ತು ಬಂದ್ರಲ್ಲ ಸ್ವಾಮಿ ಅಂದ್ರೆ ನೀ ಕೇಳಬೇಕಾಗಿದೆ, ಹೀಗಲ್ಲ, ಕಾಟ ಹೋಗ್ಬೇಕಾದ್ರೆ ಏನು ಮಾಡಬೇಕು ಅಂತ ಕೇಳಿದ್ಯಾ? ಕೇಳಿಲ್ಲ. ಅವ್ರನ್ನ ತೆಗಿ, ಇವ್ರನ್ನ ತೆಗಿ ಅಂದಿ. ಕಾಟ ಹೋಗ್ಬೇಕಾದ್ರೆ ನಿನ್ ಬುಡ ಸರಿಯಾಗಬೇಕು, ನಿನ್ನ ಕರ್ಮ ಕಳ್ಕೋಬೇಕು, ಅವಾಗ ಯಾರು ಕಾಟ ಕೊಡಲ್ಲ. ಇದು ಬ್ರಹ್ಮಾಂಡವಾದ ಚಿಂತನೆ ಇದು ಜೀವನದಲ್ಲಿ ಬಂತ. ಅನೇಕ ಜನ ಪ್ರವಚನ ಕೇಳಿದ ಮೇಲೆ, ಅರಣ್ಯಕಾಚಾರ್ಯರ ಗ್ರಂಥದ ಈ ಒಂದು ಪ್ರವಚನ ಕೇಳಿದ ಮೇಲೆ ವಾಟ್ಸಪ್ ಅಲ್ಲಿ ಮೆಸೇಜಸ್ ಕುಪ್ಪಿ ಕುಪ್ಪಿ ಬರ್ತಾ ಇರುತ್ತೆ. ನಾವು ಜೀವನದಲ್ಲಿ ಅಪ್ಲೈ ಮಾಡ್ತಾ ಇದ್ದೀವಿ, ಇವಾಗ ಬಿಪಿ ಟ್ಯಾಬ್ಲೆಟ್ಸ್ ಎಲ್ಲ ಪಕ್ಕಕ್ಕೆ ಹಾಕ್ಬಿಟ್ಟಿದೀವಿ, ಯಾವುದು ಬರ್ತಾ ಇಲ್ಲ. ನಮ್ಮ ಕರ್ಮ ತೊಳ್ಕೊಳ್ಳಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ, ಇನ್ನೊಬ್ಬರ ಕಡೆ ಬೆರಳು ಹೋಗ್ತಾ ಇಲ್ಲ ಈಗ ಅಂತ ಚೆನ್ನಾಗಿ ಬರ್ತಾ ಇದೆ. ಅರಣ್ಯಕಾಚಾರ್ಯರ ಕೃಪೆ ಅಂತಹದ್ದು. ಸರಿ, ಅವರಂತೂ ಹಾಗೇ ಅನುಭವಿಸ್ತಾ ಇದ್ದಾರೆ. ಇತ್ತ ನಂದಗೋಪ ವೇಗದಿಂದ ಕರ್ಕೊಂಡು ಹೋಗ್ತಾ ಇದ್ದಾನೆ. ವಸುದೇವನ ನೋಡ್ಲಿಕ್ಕೆ ಬಂದ ಕಪ್ಪ ಕಟ್ಟಿ ನಂದಗೋಪ, ವಸುದೇವ ಹೇಳ್ತಾ ಇದ್ದಾನೆ, ಹೇ ನಂದಗೋಪ, ನಿನ್ನ ಮಗ ಬಂದಿದ್ದಾನೆ ನೋಡು. ಅಲ್ಲಿ ಮಗಳು ಹುಟ್ಟಿದ್ದು, ಮಗಳು ಈಚೆ ಬಂದದ್ದು, ಈ ಮಗು ಅಲ್ಲಿ ಹೋಗಿದ್ದು ನಂದಗೋಪನಿಗೆ ಗೊತ್ತಿಲ್ಲ. ಒಂದೇ ಗೊತ್ತು ನಂದಗೋಪನಿಗೆ, ವಸುದೇವನ ಮಗ ನನ್ನ ಹತ್ರ ಇದ್ದಾನೆ. ಯಾರು? ಬಲರಾಮ. ಏನು ವಸುದೇವನ ಇನ್ನೊಂದು ಇನ್ನೊಬ್ಬ ಹೆಂಡತಿ ಯಾರು ಅಂದ್ರೆ ರೋಹಿಣಿ. ರೋಹಿಣಿಯಲ್ಲಿ ಬಲರಾಮ ಬಂದ, ವಸುದೇವನ ಮಗ ಅಂತ ಗೊತ್ತಿತ್ತು. ಇಲ್ಲಿ ಕೃಷ್ಣ ತನ್ನದೇ ಮಗ ಅಂತ ತಿಳ್ಕೊಂಡಿದ್ದ ನಂದಗೋಪ. ಅದಕ್ಕೆ ವಸುದೇವ ಎಂಥ ಮಾತನ್ನು ಹೇಳ್ತಾನೆ, ನನ್ನ ಮಗನನ್ನು ಕೂಡ ನಿನ್ನ ಮಗನಂತೆ ಬೆಳೆಸು ನಂದಗೋಪ ಅಂತ ಕೇಳ್ತಾನೆ. ಇಬ್ರು ಈತನ ಮಕ್ಕಳೇ. ಅಲ್ಲಿ ನೋಡಿದರೆ ನಿನ್ನ ಮಗನಂತೆ ನನ್ನ ಮಗನನ್ನ ಬೆಳೆಸು, ನಿನ್ನ ಮಗ ಕೃಷ್ಣ, ನನ್ನ ಮಗ ಬಲರಾಮ, ಇಬ್ಬರನ್ನು ಒಂದೇ ತರ ನೋಡು ಅಂತ ಹೇಳಿ ಕಳಿಸ್ತಾನೆ. ಸರಿ ಅಂತ ಹೇಳಿ ಹೋಗ್ತಾನಾತ. ಸರಿ, ಇಷ್ಟು ಹೇಳಿದ ಮೇಲೆ ಯಾಕೆ ಆ ಮಾತು ಬಂತು? ನಿನ್ನ ಮಗ ನನ್ನ ಮಗ ಅಂತ ವಸುದೇವನ ಬಾಯಿಂದ ಯಾಕೆ ಬಂತು? ಸುಳ್ಳಾಯಿತಲ್ಲ ಅಂದ್ರೆ, ಸತ್ಯವಂತ ನಂದಗೋಪ ಭಗವಂತನ ಆಜ್ಞಾ ಪ್ರಕಾರ ಹೇಳಿದ. ದೇವ ತನ್ನತ್ರ ಬಂದರೂ ಕೂಡ ಕೊಟ್ಟದ್ದಾರಿಗೆ ದತ್ತು ನಂದಗೋಪನಿಗೆ, ಮಗ ಆಗಿದಲ್ಲವಾ, ಅದರಿಂದ ನಿನ್ನ ಮಗ ನನ್ನ ಮಗ ಅಂತ ಎರಡು ಹೇಳಿದರು. ಸರಿ, ಆ ಕೃಷ್ಣನನ್ನ ಕರಕೊಂಡು ನಂದಗೋಪ ವೇಗವಾಗಿ ನಂದಗೋಕುಲಕ್ಕೆ ಬರ್ತಾ ಇದ್ದಾನೆ. ವಾದರಾಜರ ವರ್ಣನೆ ಮಾಡುತ್ತಾರೆ, ಅಲ್ಲಯ್ಯ ಇಷ್ಟು ದೊಡ್ಡ ಸ್ವಾಮಿ ಅಂತ ಹೇಳ್ತೀರಾ, 14 ಲೋಕಕ್ಕೆ ಅಧಿಪತಿ ಅಂತ ಹೇಳ್ತೀರಾ, ಜುಜುಬಿ MLA ಬಂದ್ರೇನೆ ಪೂರ್ಣಗೊಂಬ ಸ್ವಾಗತ ಹೇಳ್ತಾರೆ. ಇಂಥ ದೊಡ್ಡ ಸ್ವಾಮಿ ಅಲ್ಲಿ ಬರ್ತಾ ಇದ್ರೆ ಎದುರುಗೊಂಬ ನಾಥ ಇರಲ್ಲ ಈತನಿಗೆ, ಇದೇನ್ ದೇವರು ಅಂದ್ರೆ, ಹುಚ್ಚರೇ ನೀವೇನು ಎದುರುಗೊಂಬೋದು, ಚಂದ್ರದೇವರೇ ವಿಶೇಷವಾಗಿ ತನ್ನ ಕಿರಣಗಳಿಂದ ದೇವತೆಗಳೆಲ್ಲ ಸ್ವಾಗತ ಹೇಳ್ತಾ ಇದ್ರು. ಸೂರ್ಯ ದೇವರು 1000 ಕೈಗಳಿಂದ ಕೃಷ್ಣನ ಕರ್ಕೊಂಡ್ರು, ಅದಂತ ಸ್ವಾಗತ ನಿಮಗೆ ಬರುತ್ತಾ? ಅಂತ ಚೆನ್ನಾಗಿ ಆಯಿತು. ಚಂದ್ರದೇವರು ನೋಟ ನೋಡಿದ ಕೂಡಲೇ ಕೃಷ್ಣ ಬರುವ ಕಾಲಕ್ಕೆ ಗೋಕುಲದಲ್ಲಿ ಇಡೀ ಭೂಮಿಯ ಮೇಲೆ ಒಂದು ಪುಷ್ಪ ಇಲ್ಲ ಗಿಡದಲ್ಲಿ, ಎಲ್ಲ ಉದುರಿ ಒಳ್ಳೆ ಕಾರ್ಪೆಟ್ ತರ ಆಗ್ಬಿಡ್ತಂತೆ. ಆ ಕೃಷ್ಣ ಬಂದ ಕೂಡಲೇ ಎಲ್ಲರ ಮನಸ್ಸಲ್ಲಿ ಅದೇನೂ ಗೊತ್ತಿಲ್ಲದ ಆನಂದ. ಒಂದೊಂದ್ಸಲ ದೇವ ಬೆಳಿಗ್ಗೆ ಎದ್ದ ಕೂಡಲೇ ಏನೋ ಖುಷಿಯಾಗಿರುತ್ತೆ, ಎಲ್ಲ ಕೇಳ್ತಾರೆ ಏನ್ರಿ ಅಷ್ಟು ಖುಷಿ, ನಮಗೆ ಗೊತ್ತಿರಲ್ಲ. ಕಾರಣ ಅವತ್ತಿನ ದಿವಸ ನಮ್ಮ ಮಕ್ಕಳು, ಹೋದ ಜನ್ಮ ಮಕ್ಕಳು ಪಿಂಡ ಪ್ರದಾನ ಮಾಡಿರ್ತಾರೆ. ಹೋದ ಜನ್ಮದಲ್ಲಿ ನಮ್ಮ ಮಕ್ಕಳು ಇರ್ತಾರಲ್ಲ, ಪಿಂಡ ಪ್ರದಾನ ಮಾಡಿದರೆ ಆ ದಿನ ನಮಗೆ ಖುಷಿಯೋ ಖುಷಿ. ಎಲ್ಲಿಗೆ ಹೋದ್ರು ಏನು ಹೋದ್ರು ಕೆಲಸ ಆಗ್ತಾ ಇರುತ್ತೆ, ಯಾರ ಮನೆಗೆ ಹೋದ್ರು ಸ್ವೀಟ್ ಬೆಳೆ, ಎಲ್ಲಿ ನೋಡಿದೆಯಲ್ಲ ಏನು ಖುಷಿಯೋ ಖುಷಿ, ಆ ಪಿಂಡ ಪ್ರದಾನ ಮಾಡಿದ್ರೆ ಬರುತ್ತೆ ಅಂತ ಹೇಳ್ತಾರೆ. ಆ ರೀತಿಯಲ್ಲಿ ಕೃಷ್ಣ ಬರ್ತಾ ಇದ್ದಾನೆ. ರಾತ್ರೋರಾತ್ರಿ ಬಂದ, ಮನೆಯಲ್ಲಿ ಮಲಗಿದ, ಬೆಳಿಗ್ಗೆ ಗೊತ್ತಾಯಿತು ಎಲ್ಲರಿಗೂ, ಅಯ್ಯೋ ಹಡೆದಿದ್ದಾಳೆ ಯಶೋಧ ಅಂತ. ಎಲ್ಲಾ ಗೋಪಿಕಾಸ್ತ್ರೀಯರು ಸರಸರಸರನೆ ಬರ್ತಾ ಇದ್ದಾರೆ, ಎಲ್ಲರ ಮಗುವಿನ ಹತ್ತಿರ ಬರ್ತಾ ಇದ್ದಾರೆ. ನೋಡುತ್ತಾರೆ ಆ ಮಗುವನ್ನ, ಮಗು ಹೇಗಿದೆ ಅಂದ್ರೆ ಅದ್ಭುತವಾದ ಮೂರ್ತಿ. ಹೇಗಿದ್ದಾನೆ? ತೊಳೆದ ಕೆಂಡ. ನಮ್ಮಲ್ಲಿ ಸೌಂದರ್ಯ ಅಂದ ಕೂಡಲೇ ಚೆನ್ನಾಗಿರೋದು ಅಂತ, ಮನೆಗೆ ಹುಡುಗನ್ನು ಹುಡುಗಿಯನ್ನು ಸೆಲೆಕ್ಟ್ ಮಾಡಬೇಕು, ಸೊಸೆಯನ್ನು ಅಳಿಯನನ್ನು, ಅಷ್ಟು ನೋಡಿದ ಕೂಡಲೆ ಬಿಳಿಯಾಗಿದ್ದಾರಿಲ್ಲ ಅಂತ ನೋಡ್ತಾನೆ. ಕಪ್ಪಿದ್ರೆ ಅಪಾ ಕಪ್ಪು ಅಂತಾರೆ. ಕಪ್ಪಿನಲ್ಲೇ ಬಿಳಿತನದ ಅಪ್ಪನಷ್ಟು ಸೌಂದರ್ಯ ಕೂತಿದೆ ಎಂಬುದು ನಮ್ಗೆ ಗೊತ್ತಿಲ್ಲ. ಅಷ್ಟು ಚೆನ್ನಾಗಿದ್ದಾನೆ ಸ್ವಾಮಿ ಹೇಳ್ತಾರೆ. ಈತ ತೊಳೆದ ಕೆಂಡ ಅಲ್ಲ, ಕಪ್ಪು ಮೇಘದ ಕಾಂತಿ ಎಂದೊಪ್ಪುವ ತಿಮ್ಮಪ್ಪ. ನೀಲಿ ಬಣ್ಣ ನೋಡ್ಲಿಕ್ಕೆ ಸುಂದರ. ನೋಡಿ, ಸಾಮಾನ್ಯ ನಮ್ಮ ಕಣ್ಣಲ್ಲೂ ಚೂರು ಚೂರು ಕೆಂಪಿರುತ್ತೆ, ನಾವು ಚೂರೋ ಪಾರೋ ಬಿಳಿ ಇರ್ತೀವಿ, ಅದರಿಂದ ಅಷ್ಟು ಕಾಣಲ್ಲ. ಪ್ಯೂರ್ ಬ್ಲ್ಯಾಕ್ ಇದ್ದವರಿಗೆ ಕಣ್ಣು ಚೂರು ಕೆಂಪಿದ್ರೆ ಎತ್ತು ಕಾಣುತ್ತೆ. ಹಾಗೆ ಸ್ವಾಮಿ ಒಳ್ಳೆ ನೀಲಿ ಬಣ್ಣ, ಕಣ್ಣು ತುದಿ ಕೆಂಪು, ಕೈ ಕೆಂಪು, ತುಟಿ ಕೆಂಪು, ಕಾಲ ಅಂಗಾಲು ಕೆಂಪು, ಉಗುರುಗಳು ಕೆಂಪು, ಎಷ್ಟು ಚೆನ್ನಾಗಿದ್ದಾನೆ, ಅಷ್ಟೂ ಚೆನ್ನಾಗಿದ್ದಾನೆ. ಇಷ್ಟೇ ಅವನ ಲಕ್ಷಣ ಏನಯ್ಯ ಅಂದ್ರೆ ಎಲ್ಲರನ್ನ ಸೆಳೆಯುತ್ತಾ ಇದ್ದಾನೆ. ಕರ್ಷತಿ ಕರ್ಷತಿ, ಎಲ್ಲರನ್ನ ಸೆಳೆದು ಬಿಡ್ತಾ ಇದ್ದಾನಂತೆ. ಅದಕ್ಕೆ ಲಕುಮಿ ಮನೋಹರ ಅಂತ ಹೇಳ್ತಾರೆ ದೇವರನ್ನ. ಲಕುಮಿ ಅಂದ್ರೆ ಯಾರು ಗೊತ್ತಾ? ಶಾಸ್ತ್ರ ಹೇಳುತ್ತೆ, ಇಡೀ ಜಗತ್ತಿನಲ್ಲಿ ಯಾವುದನ್ನ ನೋಡಿದ್ರೂ ತೂ ಬೇಡ ತೂ ಬೇಡ ಅಂತ ಮನಸ್ಸು ಹೋಗದೇ ಇರುವಂತವಳೆ ಲಕ್ಷ್ಮೀದೇವಿ. ಆಕೆ ಮನಸ್ಸು ಎಲ್ಲಿಗೂ ಹೋಗಲ್ಲಂತೆ, ಜಸ್ಟ್ ಸ್ಟ್ಯಾಂಡ್ ಸ್ಟಿಲ್. ಅಂಥ ಆಕೆ ಮನಸ್ಸು ಕೂಡ ನಾನು ನೋಡಬೇಕು ನೋಡಬೇಕು ಅಂತ ಓಡಿ ಹೋಗುವಂತೆ ಮಾಡುವುದೇ ನಮ್ಮ ಸ್ವಾಮಿ. ಮನೋಹರ, ಮನಸ್ಸನ್ನ ಹರಣ ಮಾಡಿಬಿಡುತ್ತಾನೆ. ಅಂಥ ಕೃಷ್ಣ ಲಕ್ಷ್ಮೀದೇವಿಯ ಮನಸ್ಸನ್ನೇ ಹರಣ ಮಾಡುವಂಥವ. ಗೋಪಿಕಾಸ್ತ್ರೀಯರ ಮನಸ್ಸನ್ನು ಹರಣ ಮಾಡುವುದರಲ್ಲಿ ಏನು ಆಶ್ಚರ್ಯ? ಎಲ್ಲರಿಗೂ ತೊಂದರೆ ಆಯ್ತಂತೆ. ಏನಾಯ್ತು? ಮನೆ ಕೆಲಸ ಮಾಡಲಿಕ್ಕೆ ಮನಸ್ಸಿಲ್ಲ, ಕೂಸತ್ರೇ ಇರಬೇಕು ಅಂತ ಎಲ್ಲರಿಗೂ ಆಸೆ. ಬಹಳ ಅಪರೂಪದ ಕೂಸು ಅದು. ಎಲ್ಲರಿಗೂ ಬೇಕಾದ ನಂದಗೋಪ ರಾಮಚಂದ್ರಾಚಾರ್ ಇಂಟು 1000 ಹಾಕ್ತಿರೋ ಕೋಟಿ ಹಾಕ್ತಿರೋ ಅದು ನಂದಗೋಪ. ಆಗಿನ ಜನಕ್ಕೆಲ್ಲ ಮನಸ್ಸಿನಲ್ಲಿ ನಂದಗೋಪ ಅಂದ್ರೆ ಅಪರೂಪದ ರಾಜ. ಆತನ ಮನೆಯಲ್ಲಿ ಮಗುವಾಗಿದೆ ಅಂದ್ರೆ ನಮ್ಮ ಮನೆಯಲ್ಲೇ ಆದಂತೆ ಎಲ್ಲರೂ ಖುಷಿ ಪಡ್ತಾ ಇದ್ದಾರೆ. ಆತರ ಎಲ್ಲರೂ ಬಂದು ಆ ಮಗುವನ್ನು ನೋಡ್ತಾ ಇದ್ದಾರೆ. ಮನೆಗೆ ಹೋಗ್ಲೇಬೇಕು, ಗಂಡಂದ್ರು ಎಲ್ಲ ಇದ್ದಾರೆ, ಆ ಕೆಲಸ ಮಾಡಲೇಬೇಕು, ಇಲ್ಲಿ ಇರಲೇಬೇಕು, ಬಿಡ್ಲಾರು ಹೋಗ್ಲಾರು. ಹೇಗಿದೆ ಅಂದ್ರೆ ಚೂರು ಹೊತ್ತು ಹೋಗ್ತಾರೆ, ಆ ಕೆಲಸ ಮಾಡಿದಂತೆ ಮಾಡುತ್ತಾರೆ, ಮತ್ತ ಓಡಿ ಬರ್ತಾರೆ, ಕೃಷ್ಣನತೆ ಕೊಡುತ್ತಾರೆ, ಮತ್ತ ಕೂಗ್ತಾರೆ, ಮತ್ತ ಹೋಗ್ತಾ ಇರ್ತಾರೆ. ಹಾಗೆ ಇರೋದಿದೆ ಅಂದ್ರೆ ನಮ್ಮಲ್ಲೂ ಇದೆಯಲ್ವಾ ಮನೆಗಳಲ್ಲಿ ಸ್ವಲ್ಪ? ನೋಡಿಲ್ವಾ ನೀವು? ಟಿವಿ ಸೀರಿಯಲ್ ಇರುತ್ತೆ, ಅದು ರಾತ್ರಿ ಸೀರಿಯಲ್ ಅವ್ರ ಪಾಪ ನೋಡ್ಲಿಕ್ಕಾಗಲ್ಲ. ಬೆಳಿಗ್ಗೆ ಮಧ್ಯಾಹ್ನದಕ್ಕೂ ಸೀರಿಯಲ್. ಈ ಮಾಮೂಲು ಸಂಸಾರದ ಅವಸ್ಥರಿಗೆ ಹೆಣ್ಣು ಮಕ್ಕಳಿಗಾಗಿ ಮಧ್ಯಾಹ್ನ ಸೇಮ್ ಸೀರಿಯಲ್ ರಿಪೀಟ್ ಆಗ್ತಾ ಇರುತ್ತೆ. ಅವ್ರು ಏನ್ ನಾನು ನೋಡಿದ್ದು ಪಾಪ, ಅವರು ಆ ಸೀರಿಯಲ್ ನೋಡ್ತಾ ಇರ್ತಾರೆ, ಅಡಿಗಿಟ್ಟಿರ್ತಾರೆ, ಆ ಇಂಟರ್ವಲ್ ಪೀರಿಯಡ್ ಬಂದ್ರೆ ಹರಂತ ಓಡ್ತಾರೆ, ಗಲಿಸ್ತಾ ಇರ್ತಾರೆ, ಮಗಳನ್ನ ಯಾರನ್ನ ಇಟ್ಟಿರ್ತಾರೆ, ಅಮ್ಮ ಬಂತು ಅಂದ್ಬಿಟ್ಟು ಮತ್ತೆ ಬರ್ತಾ ಇರ್ತಾರೆ. ಹೌದಾ? ಅಲ್ಲ, ಈ ಸೀರಿಯಲ್ಲೇ ಇಷ್ಟು ಸೆಲೆಕ್ಟ್ ಮಾಡಿದ್ರೆ, ನಮ್ಮನ್ನ ಅಷ್ಟು ಅಟ್ರಾಕ್ಟ್ ಮಾಡಿದ್ರೆ ಸ್ವಾಮಿ ಹೇಗಿರಬೇಕು? ಇನ್ನು ಸೀರಿಯಲ್ ಅಂದ್ರೆ ಸ್ವಲ್ಪ ನೆನಪಾಯ್ತು ನನಗೆ. ಅಲ್ಲ ಅಂದ್ರೆ ನಮ್ಮಲ್ಲಿ ಎಲ್ಲ ಲಕ್ಷಣಗಳಿವೆ, ಎಲ್ಲ ಲಕ್ಷಣಗಳಿವೆ. ಒಳ್ಳೆ ಲಕ್ಷಣ ಇದೆ, ಬೇರೆ ಕಡೆ ಡೈವರ್ಟ್ ಆಗಿದೆ ಅಷ್ಟೆ, ಇನ್ನೇನು ಇಲ್ಲ. ನಮ್ಮಲ್ಲೂ ಕೂಡ ಯಾವುದಾದ್ರೂ ವಿಷಯ ಪ್ರಿಂಟ್ ಆದರೆ ನಾವು ಅದರ ಕಡೆ ಇರ್ತೇವೆ. ಎಷ್ಟು ಸೀರಿಯಸ್ ಆಗಿ ಡೈವರ್ಟ್ ಆಗಿಬಿಡ್ತೀವಿ ಅಂದ್ರೆ ಇನ್ನು ಲೋಕವನ್ನು ಹಿಡಿಸ್ಕೊಳ್ಳಲ್ಲ. ಆ ಲಕ್ಷಣ ನಮ್ಮಲ್ಲಿದೆ, ಅದು ಸಂಸಾರಕ್ಕೆ ಹೋಗ್ತಾ ಇದೆ, ದೇವರ ಕಡೆ ಬಂದಿಲ್ಲ. ಒಬ್ಬ ಗುರುಗಳು ಬಂದು ಟರ್ನ್ ಮಾಡಿದ್ರೆ ಸಾಕು, ನಾವು ಹೊರಟೋಗಿ ಬಿಡ್ತೀವಿ ಫಾಸ್ಟ್ ಆಗಿ. ಒಬ್ಬ ಮನೆಗೆ ಹೋದೆ ನಾನು, ನಮ್ಮವರದ್ದೇ ಮನೆಗೆ, ನಾನು ನಮ್ಮವರು ಎಲ್ಲ ಸೇರಿಕೊಂಡು ಕರೆದ್ರು, ಹೋದ್ರಪ್ಪ. ಹೋಗಿ ಕೂತ್ಕೊಂಡ್ರೆ ಅಂದ್ರೆ ಸೀರಿಯಸ್ನೆಸ್ ಹೇಗಿರುತ್ತೆ? ಇದ್ದಕ್ಕಿದ್ದಂಗೆ ಅವರ ಮನೆಯವರು, ನೋಡ್ರಿ ಇಂಥ ಅನರ್ಥ ಆಯಿತು, ಹೀಗಾಗಬಾರ್ದಾಗಿತ್ತು, ಹೆಂಡತಿ ಶುರು ಮಾಡಿದ್ಲು. ನಾವು ಏನು ಅರ್ಥ ಆಯಿತು? ಅರ್ಥ ಆಗಿಲ್ಲ, ನಾವು ಬಂದ ಕೂಡಲೇ ಶುರು ಮಾಡಿದ್ಲಲ್ಲ, ನಾವು ಬಂದದ್ದೇ ಅರ್ಥವು. ಇಷ್ಟು ಹೇಳಿದ ಕೂಡಲೇ ಗಂಡ, ಸರಿಯಾಗಿ ಹೇಳಿದ್ಯ, ಈ ಥರ ಆಗ್ಬಾರ್ದಾಗಿತ್ತು. ಇಬ್ಬರು ನಮಗೆಲ್ಲ ಟೆನ್ಷನ್, ಏನಾಗ್ತಾ ಇದೆಯ ಅಂತ. ಮಗನು ಅಂತಾನೆ, ನೋಡಪ್ಪ ನಾನಾದ್ರೆ ಒದ್ದು ಬಿಡ್ತಾ ಇದ್ದೆ ಅಂತ. ಏನು ಸೀರಿಯಲ್ ಡಿಸ್ಕಷನ್ ಅದು, ಸತ್ಯನ ಸುಳ್ಳು ಹೇಳ್ತಾ ಇಲ್ಲ, ಜೋಕ್ ಹಾಕ್ಲಿಕ್ಕೆ ಹೇಳ್ತಾ ಇಲ್ಲ. ಅಷ್ಟು ಇಂಪ್ರೆಷನ್ ಅದರಲ್ಲಿ, ಸೀರಿಯಲ್ ಅಲ್ಲಿ ಎಷ್ಟು ಇನ್ವಾಲ್ವ್ಮೆಂಟ್ ಅಂದ್ರೆ ಅವರು ಹಾಗೆ ಮಾಡಬಾರ್ದ. ಮನೆಯಲ್ಲಿ ಮತ್ತು ಏನು ಮಾಡಬೇಕೋ ಆ ಡಿಸ್ಕಷನ್ ನಡೆಯಲ್ಲ, ಅದರಲ್ಲಿ ಆಗ್ತಾ ಇರುತ್ತೆ. ಇವರೇ ಹೀಗಿದ್ರೆ ಆ ಸ್ವಾಮಿ ಕುರಿತು ಹೇಗೆ ಮಾತಾಡಿರ್ಬೇಕು ಇವರೆಲ್ಲ. ಅದ್ಭುತವಾಗಿ ನಡೀತಾ ಇದೆ. ಕೃಷ್ಣ ಆ ಚಿಕ್ಕ ಮಕ್ಕಳಿಗೆ ಇನ್ನ ಕಾಲಿಂದ ದೋಗಾಡೋದು ಕಾಲಿನ ಕೆಲಸ ಶುರು ಆಗಿರಲ್ಲ, ಮಲಗೇ ಇರ್ತಾರೆ. ಕೈಯಲ್ಲಿ ಬಲ ಜಾಸ್ತಿ ಮಕ್ಕಳಿಗೆ, ಕೈಗೆ ಬಾಯಿಗೆ ಬಲ ಜಾಸ್ತಿ. ಬಾಲಾನಾಂ ರೋದನಂ ಬಲಂ ಅಂತ ಅಳತಾರೆ. ಇನ್ನ ಕೈಯಿಂದ ಕೈ ಜೋರಾಗಿ ಬೀಸ್ತಾ ಇರ್ತಾರೆ. ಅದಕ್ಕೆ ಮಗು ನಡ್ಕೊಂಡು ಕೈ ಚಾಕ ಹೊಡಿ 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 ಅಂತ ಹೇಳ್ತಾರೆ. ಪಾಪ ಕೂಸೆಲ್ಲ ಕೈ ಚಾಚ್ತಾ ಇರುತ್ತೆ. ಅದಕ್ಕೆ ಹೇಳುತ್ತಾರೆ, ಕೃಷ್ಣ ಅದೇ ಆಟ ಆಡ್ತಾ ಇದ್ದಾನೆ. ಎಲ್ಲಾ ಗೋಪಿಕಾ ಸೇರಿ ಕೂತಿದ್ದಾರೆ, ಕೃಷ್ಣನ ಎತ್ತುಕೊಂಡಿದ್ದಾರೆ. ಎಲ್ಲಿ ಕೈ ಆಡಿಸು ಅಂದಾಗ ಕೈ ಸರ 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 ಆಡಿಸ್ತಾ ಇದ್ದಾರೆ. ದೇವತೆಗಳು ನೋಡ್ತಾ ಇದ್ದಾರೆ, ಇವನು ಎಂಥವ ಯಾರಿಗೂ ಸಿಗಲ್ಲ. ದೇವತೆಗಳು ರುಜುಗಣಸ್ಥರು ಬಿಟ್ಟರೆ ಮಿಕ್ಕವರೆಲ್ಲ ಇವನ ದರ್ಶನಕ್ಕಾಗಿ ವರ್ಷಗಳು ವರ್ಷಗಳು ತಪಸ್ಸು ಮಾಡಿದರೆ ಹೃದಯದಲ್ಲಿ ಕಾಣಿಸಿ ಮತ್ತು ಅದೃಶ್ಯನಾಗ್ತಾನೆ. ಮತ್ತ ತಪಸ್ಸು ಕೊಡಬೇಕು. ಇಂಥ ವ್ಯಕ್ತಿಯನ್ನ ಹಿಡ್ಕೊಂಡು ಕೈಯಾಡಿಸು ಅಂತ ಹೇಳಿದರೆ ಇವನವನು ತಕ್ಕಂತ ಕೈಯಾಡಿಸ್ತಾ ಇದ್ದಾನಲ್ಲ, ಇದೇನು ಅದೃಷ್ಟವಂತರಪ್ಪ ಅಂತ ಎಲ್ಲರೂ ನೋಡ್ತಾ ಇದ್ದಾರೆ. ಅದಕ್ಕೆ ದಾಸರು ನೋಡಿದ್ರೇನು ಅದನ್ನ, ತೊಳನ್ನಾಡೈ ಮನ್ನಾರ ಕೃಷ್ಣ ತೊಳನ್ನಾಡೈ ಅಂತ ಹೇಳ್ತಾರೆ. ಅಂತಹ ಅದ್ಭುತವಾದ ಕೃಷ್ಣ ಅವರೆಲ್ಲರ ಮನಸ್ಸನ್ನ ಸೆಳೀತಾ ಬರ್ತಾ ಇದ್ದಾನೆ. ಅಷ್ಟರೊಳಗೆ ವಸುದೇವ ಗರ್ಗಾಚಾರ್ಯರಿಗೆ ಹೇಳಿ ಕಳಿಸ್ತಾ ಇದ್ದಾನೆ, ಮಕ್ಕಳಿಗೆ ಗುಟ್ಟಾಗಿ ನಾಮಕರಣ ಮಾಡಿ, ಗಡಿಬಿಡಿ ಬೇಡ, ಕಂಸನಿಗೆ ಗೊತ್ತಾಗುತ್ತೆ ಅಂತ ಹೇಳಿದಾಗ ಆ ಮಗುವಿಗೆ ವಿಶೇಷವಾಗಿ ನಾಮಕರಣ ಮಾಡಲಿಕ್ಕೆ ಗರ್ಗಾಚಾರ್ಯರನ್ನ ಕರೆಸ್ತಾ ಇದ್ದಾರೆ. ಗರ್ಗಾಚಾರ್ಯರು ಬಂದು ಹೇಳಿದರು, ನಾನು ಈ ಮಗುವಿಗೆ ನಾಮಕರಣ ಮಾಡಬೇಕು. ಸರಿ ಸ್ವಾಮಿ, ಏನು ಮಾಡ್ತೀರಾ ನಾಮಕರಣ ಅಂತ ಹೇಳಿದರೆ, ಮೊದಲು ಹುಟ್ಟಿದವನಿಗೆ ಬಲ ರಾಮ ಅಂತಿಟ್ರು. ಬಲವಂತ, ಆರು ಜನ ಮಕ್ಕಳು ಹೋದ ಮೇಲೆ ಒಬ್ಬ ಉಳಿದು ಸಂತೋಷ ಕೊಟ್ಟ ತಾಯಿಗೆ ರಮಯತೀತಿ ರಾಮ ಬಲರಾಮ ಅಂದ್ರು. ಅಷ್ಟೇ ಅಲ್ಲ, ಭಗವಂತನ ತತ್ವಜ್ಞಾನವನ್ನ ಜೀವರಿಗೆ ಕೊಟ್ಟು ಸಂತೋಷ ಪಡಿಸುವ ವ್ಯಕ್ತಿ ಶೇಷದೇವರು, ಅದಕ್ಕೆ ರಾಮ ಅಂತ ಕರೆದರು. ಇವನಿಗಿನ್ನೇನು ಹೆಸರಿಡಬೇಕು ಅಂತ ನೋಡಿದಾಗ ಜಗತ್ತಿನಲ್ಲಿರುವ ಎಲ್ಲಾ ಹೆಸರೂ ಇವನದ್ದೇ, ಜಗತ್ತಿನಲ್ಲಿರುವ ಎಲ್ಲಾ ಹೆಸರು ಇವನದ್ದೇ, ಯಾವುದು ಇಡೋಣ ಅಂತ ನೋಡಿ ಕೃಷ್ಣ ಅಂತ ಹೇಳ್ತಾ ಇದ್ದಾನೆ. ಎಲ್ಲರ ಪಾಪವನ್ನ ಕರ್ಷತಿ ತೆಗೆಯುತ್ತಾನೆ, ಎಲ್ಲರ ಪಾಪ ತೆಗೆದು ಮನಸ್ಸನ್ನು ಸೆಳೆಯುತ್ತಾನೆ. ಮನಸ್ಸನ್ನು ಸೆಳೆಯೋದ್ರ ಮೂಲಕ ನಮ್ಮನ್ನೇ ಹತ್ರ ಸೆಳೆದು ಬಿಡ್ತಾನೆ, ಮೋಕ್ಷಕ್ಕೆ ಕರ್ಕೊಂಡು ಹೋಗ್ತಾನೆ. ಅದರಿಂದ ಇವನಿಗೆ ಕೃಷ್ಣ ಅಂತ ಹೆಸರು ಇಡ್ತಾ ಇದ್ದಾರೆ. ಅಂತ ಸ್ವಾಮಿ ಹತ್ತಿರ ಮೊದಲು ಬಂದದ್ದೇ ಕಂಸನನ್ನು ಬೆಳೆಸಿದ ಕಂಸನ ದಾದಿ, ಧಾತ್ರಿ ಅಂತ ಕರೀತಾರೆ. ಅಂದ್ರೆ ಸಾಕು ತಾಯಿ ಯಾರು? ಪೂತ ನ, ಪವಿತ್ರಳು ಅಲ್ಲ, ಅವಳೇ ಬರ್ತಾ ಇದ್ದಾಳೆ. ಹೇಗಿದ್ಲು? ಭೀಕರವಾದ ಆಕಾರ, ಭೀಕರವಾದ ಆಲೋಚನೆ, ಮಕ್ಕಳನ್ನ ಕೊಲ್ಲೋದರಲ್ಲಿ ಎಕ್ಸ್ಪರ್ಟ್. ಅದಕ್ಕೆ ಕಳಿಸಿಕೊಟ್ಟ, ನೀನಾದ್ರೆ ಚೆನ್ನಾಗಿರುತ್ತೆ, ಎಲ್ಲಾನು ಕೊಲ್ಬಹುದು. ಯಾಕೆ? ನನ್ನ ಸಾವು ಕೂತಿದೆ, ಹುಡುಗನ ರೂಪದಲ್ಲಿ ಕೂತಿದೆ, ಈ ಹುಡುಗ ಎಲ್ಲೂ ಗೊತ್ತಾಗಲ್ಲ. ಅದಕ್ಕೆ ಎಲ್ಲಾ ಹುಡುಗರನ್ನ ಕೊಂದರೆ ಇವನು ಸಾಯ್ತಾನೆ. ಒಳ್ಳೆ ಅದು ರಿವರ್ಸ್ ಆಗಿ ತಗೊಂಡ್ರೆ ಇವನನ್ನು ಹುಡುಕ್ಲಿಕ್ಕಾಗಲ್ಲ, ಇವ ಎಲ್ಲರಲ್ಲೂ ಇರ್ತಾನೆ, ಎಲ್ಲರನ್ನ ತೃಪ್ತಿ ಪಡಿಸಿದ್ರೆ ಇವ ತೃಪ್ತಿ ಪಡ್ತಾನೆ. ಆ ದೃಷ್ಟಿಯಲ್ಲಿ ನೋಡಿದ್ರೆ ಚೆನ್ನಾಗಿರುತ್ತೆ. ಆ ರೀತಿಯಲ್ಲಿ ಬರ್ತಾ ಇದ್ದಾಳೆ, ಸುಂದರ ರೂಪ ತೊಟ್ಟು ಬರ್ತಾ ಇದ್ದಾಳೆ. ಬಂದು ಎಲ್ಲರ ಕಡೆ ನೋಡುತ್ತಾಳೆ, ಮಾಯಾ ಎರಚ್ತಾ ಇದ್ದಾಳೆ. ಇಲ್ಲದಿದ್ರೆ ನಮ್ ನಮ್ಮ ಮನೆಗಳಲ್ಲೂ ಮಕ್ಕಳಾಗಿರ್ತಾರಲ್ಲ, ಯಾರಾದರೂ ಹೊಸವರು ಬಂದ್ರೆ ಅಲ್ಲೇ ಶುರು ಆಗುತ್ತೆ, ಯಾರೋ ನೋಡ್ರಿ 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 ಅಂತ ಶುರು ಆಗುತ್ತೆ. ಒಳಗ್ ಬರ್ಲಿಕ್ಕೆ ಬಿಡಲ್ಲ, ಅದು ತೊಟ್ಲೆ ಹಾಕಿ ಕೂಸನ್ನು ಇಟ್ಟಾಗ ಯಾರನ್ನ ಬಿಡ್ತಾರ? ಬಿಟ್ಟ ಮೇಲೂ ಬಂದು ನೋಡ್ಲಿಕ್ಕೆ ಹೋದ್ರು ನಾಲ್ಕು ಕಣ್ಣಿಟ್ಟು ನೋಡ್ತಾ ಇರ್ತಾರೆ, ಏನ್ ಮಾಡ್ತಾರ ಏನ್ ಮಾಡ್ತಾರ. ಹೌದಾ? ಅಂಥದ್ದು ಆಕೆ ಬಂದು ಕೂಸನ್ನು ಹೊತ್ತುಕೊಂಡು ಹಾಲು ಕೊಡ್ಲಿಕ್ಕೆ ಕರ್ಕೊಂಡು ಹೋಗ್ತಾ ಇದೆ, ಯಾರೂ ಮಾತಾಡ್ತಾ ಇಲ್ಲ, ಸ್ವಯಂ ತಾಯಿಯೇ ಸುಮ್ಮನೆ ನೋಡ್ತಾ ಇದ್ದಾಳೆ. ಯಾಕೆ? ಮಾಯ ಎರಚ್ತಾ ಇದ್ದಾಳೆ. ಸರಿ, ಕೃಷ್ಣನ ಕರ್ಕೊಂಡು ಹೋಗಿ ವಿಷದ ಹಾಲನ್ನ ಕೊಡಲಿಕ್ಕೆ ಮೊಲೆಯನ್ನ ಕೊಟ್ಟಾಗ ಕೃಷ್ಣ ನೋಡಿದ, ಒಳಗೆ ಊರ್ವಶಿ ಇದ್ದಾಳೆ, ಒಳ್ಳೆವಳು ಪಾಪ, ಈ ದೈತ್ಯಳ ಸಂಪರ್ಕದಿಂದ ಕುದ್ದು 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 ಹೋಗ್ತಾ ಇದ್ದಾಳೆ. ನೋಡಿ, ಇಂಥವರೆಲ್ಲ ಸಿಗ್ತಾರೆ. ಯಾರು? ಜಯ ಒಳಗೆ ದೈತ್ಯ, ವಿಜಯ ಒಳಗೆ ದೈತ್ಯ, ಹಾಗೆ ಪೂತಣ ಊರ್ವಶಿ ಒಳಗೆ ದೈತ್ಯಳು, ಹಾಗೆ ಇನ್ನ ವಿಶೇಷವಾಗಿ ಯಾರ್ಯಾರಿದ್ದಾರೆ ಎಲ್ಲರೂ ಕಂಸ, ಅದರೊಳಗೆ ಭೃಗು ಮಹರ್ಷಿಗಳು ದೈತ್ಯ, ಇವರೆಲ್ಲರೂ ಆ ದೈತ್ಯರಿಂದ ತೊಂದರೆ ಪಟ್ಟವರೇ, ಎಲ್ಲರೂ ಒದ್ದಾಡಿದವರೇ. ಆ ಒದ್ದಾಟ ಹೇಗಿರುತ್ತೆ ಎಂಬುದು ನಿಮಗೆ ಅರ್ಥ ಆಗಬೇಕಾದ್ರೆ ಏನು ಎಕ್ಸಾಂಪಲ್ ಕೊಡಬೇಕು ನಿಮಗೆ? ಇಷ್ಟು ಕೊಳ್ಳ ನಿಮಗೆ ಅರ್ಥ ಆಗುವ ಎಕ್ಸಾಂಪಲ್. ಇಲ್ಲಿಂದ ಉಡುಪಿಗೋ ಏನೋ ಸ್ಲೀಪರ್ ಬಸ್ ಬುಕ್ ಮಾಡಿದ್ದೀರಾ, ಅದರಲ್ಲಿ ಸೈಡಿಗೆ ಒಂದು, ಈ ಸೈಡಿಗೆ ಎರಡಿರುತ್ತೆ, ಹೌದಾ? ಆ ಎರಡರಲ್ಲಿ ಒಂದೇ ನಿಮ್ದು, ಒಂದು ಯಾರಾದರೂ ಬರ್ಬೋದು. ಮಲ್ಕೊಂಡಿದ್ದೀರಾ, ಇದ್ದಕ್ಕಿದ್ದಂಗೆ ಎಚ್ಚರ ಆಯಿತು, ವಾಂತಿಗೆ ಬರ್ಲಿಕ್ಕೆ ಶುರು ಆಯಿತು. ಏನದು ಅಂದರೆ ಅವನ ಸೆಂಟು, ಯಾರು ಮುಸ್ಲಿಮ್ಸ್ ಇರ್ತಾರಲ್ಲ, ಭೀಕರವಾದ ಸೆಂಟ್ ಹಾಕೊಂಡು ಬಂದಿದ್ದಾನೆ, ಅದು ಬಂದ ಕೂಡಲೇ ವಾಂತಿಗೆ ಬರ್ತಾ ಇದೆ. ಅವ ಮಲಗಿದ್ದಾನೆ, ರಾತ್ರಿ ಇಡೀ ಅವನ ಪಕ್ಕದಲ್ಲಿ ಮಲಗಿ ಪ್ರಯಾಣ ಮಾಡಬೇಕು. ಇದು ಸಿಂಪಲ್ ಟೆಸ್ಟ್, ಚಿಕ್ಕದು ಕೊಟ್ಟೆ ನಾನು, ಆಗತ್ತಾ ನಿಮಗೆ? ನನಗೂ ಹಾಗೆ ಆಗಿತ್ತು, ಹೋಗಿ ಕೂತ್ಕೊಂಡಿದ್ದೆ, ಬಂದ ದೈತ್ಯ, ಏನು ಮಾಡಬೇಕು? ಸಿಂಪಲ್ ಆಗಿ ಎದ್ದು ಟಿಕೆಟ್ ತೆಗೆದು ಕಂಡಕ್ಟರ್ ಕೊಟ್ಟು ಇಳಿದು ಬಂದದ್ದೇ, ಅವತ್ತಿನ ಟ್ರಿಪ್ ಕ್ಯಾನ್ಸಲ್ ಅಂತ ಹೇಳಿ. ಯಾರು ಸಾಯ್ತಾರೆ ರಾತ್ರಿ ಎಲ್ಲ ಅವನ ಪಕ್ಕದಲ್ಲಿ ಯಾರು ಕೂಡ್ತಾರೆ, ಅವನ ವಾಸನೆ ಭರಿಸ್ತಾ. ಇವರೇ ಹೀಗಿದ್ರೆ ದೈತ್ಯರನ್ನು ಒಳಗಿಟ್ಟುಕೊಂಡು ಹೇಗಿರ್ಬೇಕು? ಒದ್ದಾಟ ಒದ್ದಾಟ, ಪ್ರತಿಯೊಂದಕ್ಕೂ ರಿವರ್ಸೆ, ಎಲ್ಲದಕ್ಕೂ ರಿವರ್ಸೆ ಅಂತ. ಆ ಊರ್ವಶಿಯನ್ನ ಬಿಡುಗಡೆ ಮಾಡಲಿಕ್ಕೆ ನೋಡ್ತಾ ಇದ್ದಾನೆ ಭಗವಂತ. ಪಾಪ ಆಕೆ ಕೊಡ್ಲಿಕ್ಕೆ ಏನೂ ಇಲ್ಲ, ಇದೇ ಹಾಲಿದೆ, ವಿಷ ಬೆರೆಸಿದ ಹಾಲೇ ಕೂತಿದೆ, ಅದನ್ನ ಕುಡಿಯಬೇಕು, ಕೊಡಬೇಕು ಕೃಷ್ಣನಿಗೆ. ಕೃಷ್ಣ, ನನ್ನ ಹತ್ತಿರ ಇರೋದಿದೆ, ನೀನೇ ಸ್ವೀಕಾರ ಮಾಡಬೇಕು ಅಂತ ಒಳಗಿನ ಜೀವಿಯ ಕೂಗನ್ನ ಕೇಳಿದ ಸ್ವಾಮಿ ನೋಡಿದ, ಹಾಲನ್ನ ಹೀರಲಿಕ್ಕೆ ಶುರು ಮಾಡುತ್ತಾ ಇದ್ದಾನೆ. ಭಕ್ತರು ಭಕ್ತಿಯಿಂದ ಏನು ಕೊಟ್ಟರು ಬಳದು ತಗೊಳ್ತೇನೆ ಅಂತ. ಅದಕ್ಕೆ ದೇವರಿಗೆ ತುಪ್ಪ ಆದರೂ ಹಾಲಾದರೂ ಅನ್ನ ಆದರೂ ಏನು ಇಟ್ಟರು ಕೂಡ ಪಾತ್ರ ಪೂರ್ಣ ಘೃತಂ, ಪಾತ್ರೆ ತುಂಬಾ ಇಡಬೇಕಂತೆ. ಅರ್ಧ ಕಾಲು ಇಡಬಾರದು ಅಂತ ಹೇಳ್ತಾರೆ, ದೇವರ ನೈವೇದ್ಯ ಪೂರ್ಣವಾಗಿ ಇಡಬೇಕಂತ. ಅದು ಕೊಟ್ಟರೆ ದೇವರು ಪೂರ್ಣವಾಗಿ ತಗೊಂಡ್ಬಿಡ್ತಾನೆ, ಚೂರು ಉಳಿಸಲ್ಲ. ಅದು ನಮ್ಮಲ್ಲಿರ್ತಾರಲ್ಲ ಯಾರು ಈ ಸ್ವಲ್ಪ ಹೈಟೆಕ್ ಪೀಪಲ್ ಅಂತ, ಮನೆಯಲ್ಲಿ ಹೋಗೋ ಕಾಲಕ್ಕೆ ಇನ್ನೊಬ್ಬರು ಮನೆ ಹೋಗ್ತಾ ಇರ್ತಾರೆ, ಮಕ್ಕಳಿಗೆ ಇನ್ಸ್ಟ್ರಕ್ಷನ್ಸ್ ಕೊಡ್ತಾ ಇರ್ತಾರೆ, ಅಲ್ಲಿ ಹೋದ ಕೂಡಲೇ ಬಿಸ್ಕೆಟ್ ಕಾಫಿ ಎಲ್ಲ ಕೊಡ್ತಾರೆ. ಎಂದೂ ಮುಖ ನೋಡಿದವರಂತೆ ಅಲ್ಲಿ ಹೋಗಿ ಬಿಸ್ಕೆಟ್ ತಿಂದ್ಬಿಟ್ಟು ಕಾಫಿ ಕುಡಿಬೇಡ ಹೇಳ್ತಾ ಇರ್ತಾರೆ. ಆ ಬಿಸ್ಕೆಟ್ ಕಾಲು ಕಚ್ಚಿ ಹಾಗೆ ಇಡಬೇಕು, ಕಾಫಿನೋ ಹಾಲೋ ಕೊಡ್ತಾರೆ, ಚೂರು ಒಂದು ಸಿಪ್ ಮಾಡಿ ಅಲ್ಲಿಡಬೇಕು, ಪೂರ್ತಿ ಕುಡಿಬೇಡ, ಬೇಕಾದ್ರೆ ಮನೆಗೆ ಬಂದ್ರೆ ಕೊಡ್ತೀನಿ ನಾನು, ಅಲ್ಲಿ ಕುಡಿಬೇಡ ಅಂತ ಹೇಳ್ತಾರೆ. ಹೌದಾ? ಅವರು ನೋಡ್ತಾ ಇರ್ತಾರೆ, ಬಿಡಿ ಬಿಸ್ಕೆಟ್ ತಿಂದ್ರೆ ಇವರಿಗೆ ಬಿಸ್ಕೆಟ್ಟೇ ಗತಿ ಇಲ್ಲ ಏನಮ್ಮ ನೋಡ್ತಾ ಇರ್ತಾರೆ ಅವರು. ಇಂಥ ವಾತಾವರಣ, ನಾವು ಹಾಗಲ್ಲಪ್ಪ, ನಾವು ಎಲ್ಲಿ ಹೋದ್ರು ಸರಿಯಾಗಿ ಬಾರಿಸ್ತೀವಿ, ನಮ್ಮ ಸ್ವಾಮಿ ಅಂತ. ಅದೇ ತರ ಕೃಷ್ಣ ಏನು ಕೊಟ್ಟರು ಪೂರ್ಣವಾಗಿ ಸ್ವೀಕಾರ ಮಾಡುತ್ತಾರೆ. ಅದಕ್ಕೆ ಹೇಳ್ತಾರೆ ಪಾತ್ರ ಪೂರ್ಣ ಘೃತಂಚತೆಸ್ತು ಅಂತ ಹೇಳ್ತಾರೆ. ಅಂತಹ ಸ್ವಾಮಿ ಆ ಹಾಲನ್ನ ಭರದಿಂದ ಸ್ವೀಕಾರ ಮಾಡಿದ. ರಾಜರು ಹೇಳ್ತಾರೆ ಸ್ವಾಮಿ ಕೊಂದಿಲ್ಲವೋ, ಒಳಗೆ ಭಕ್ತಳು ಕೂತಿದ್ದಾಳೆ, ಹಾಲು ಕೊಡ್ತಾ ಇದ್ದಾಳೆ, ಅದನ್ನ ಆತುರದಿಂದ ಸ್ವೀಕಾರ ಮಾಡಿದ, ಆ ಭರದಲ್ಲಿ ಪ್ರಾಣವೂ ಹೊರಗೆ ಬಂತಷ್ಟೇ, ಇವನು ಕೊಂದಿಲ್ಲ ಅಂತ ಹೇಳ್ತಾರೆ. ಆ ರೀತಿಯಲ್ಲಿ ಬಿಡುಗಡೆ ಮಾಡಿದ ಸ್ವಾಮಿ. ದೈತ್ಯಳನ್ನೇನೋ ತಮಸ್ಸಿ ಕಳಿಸಿದ, ಆದರೆ ಒಳಗೆ ಸಜ್ಜೀವಿ ಕೂತದ್ದಕ್ಕೆ ಆ ಶರೀರ ದಹನ ಮಾಡಿದ್ರೆ ಅಗರು ಧೂಪ ಬಂತು ಅಂತ ಹೇಳ್ತಾರೆ. ಅದಂಥ ಒಂದು ಸಂಪರ್ಕ. ಜ್ಞಾನಿಗಳಿದ್ದಾರೆ ಸ್ವಾಮಿಗಳು, ಅವರ ಕಲಾಕರ್ಷಣೆ ಮಾಡಿದಾಗ, ಮಾಮೂಲಾಗಿ ಕಲಾಕರ್ಷಣೆ ಮಾಡ್ಲಿಕ್ಕೆ ಹೋದ್ರೆ ಎಲ್ಲ ಏನು ಈ ಕರ್ಪೂರ ಫಿನಾಯಿಲು ಎಲ್ಲ ಇಟ್ಕೊಂಡು ಹೋಗ್ತಾರೆ, ಆ ಶರೀರ ಏನಾಗಿರುತ್ತೋ ಏನು ವಾಸನೆ ಬರುತ್ತೋ ಅಂತ ಹೋಗಿರ್ತಾರೆ. ಅಂಥದ್ದು ಹೋದರೆ ಅವರ ಬೃಂದಾವನ ತೆಗೆದರೆ ಒಳಗಿಂದ ಸುಗಂಧ, ಅಂಥ ಸ್ವಾಮಿಗಳು ತುಂಬಾ ಜನ ಆಗಿ ಹೋಗಿದ್ದಾರೆ. ನೀವು ಮಾನವಿ ಹೋಗಿದ್ದೀರಾ, ಅಲ್ಲಿ ನಾರಾಯಣ ತೀರ್ಥರ ದರ್ಶನ ಆಯ್ತಾ? ಮಹಾನುಭಾವರು, ಅವರಿಗೆ ಅಲ್ಲಿ ಒಂದು ಹನುಮಂತ ಇದ್ದಾನೆ, ಅವರೆದುರಿಗೆ ಹನುಮಪ್ಪ. ಅವರು ಇರುವ ಕಾಲಕ್ಕೇನೆ ವೃಂದಾವನ ಎಲ್ಲಿ ಆಗಬೇಕು ಅಂದ್ರೆ ಇಲ್ಲಿಗೆ ಬಾ ಇಲ್ಲಿಗೆ ಬಾ ಅಂತ ಸ್ವಪ್ನದಲ್ಲಿ ಪ್ರಾಣದೇವರು ಕಾಣಿಸೋದು. ಎಲ್ಲಿದ್ದಿ ಮಹಾರಾಯ ಅಂತ ಹುಡುಕೊಂಡು ಹೋದ್ರೆ ಅಲ್ಲಿ ಕೂತಿದ್ದಾನೆ. ಇಲ್ಲೇ ವೃಂದಾವನ ಆಗಬೇಕು ಅಂತ ಹೇಳಿದರೆ ಅಲ್ಲೇ ವೃಂದಾವನ ಆದರೂ ಅವರು ಇಡೀ ಸ್ವಾಮಿಗಳಲ್ಲ, ಬಿಡಿ ಸ್ವಾಮಿಗಳು. ಅವರು ಯಾರೂ ಇಲ್ಲ, ದೇವರೇ ಇರೋದು. ವೃಂದಾವನ ಆದ ಮೇಲೆ 11 ತಿಂಗಳಾಯಿತು, ತೆಗೆಯೋ ನಾಥರಿಲ್ಲ. ಅವಾಗ ಪುನಃ ಎಲ್ಲರೂ ಮಾತಾಡಿಕೊಂಡು ಭಕ್ತರೆಲ್ಲ ಊರಿನವರು ಸೇರಿಕೊಂಡು ತೆಗಿಲಿಕ್ಕೆ ಹೋದರೆ ಅದು ನೀರಿರುವ ಜಾಗ, ಪೂರಾ ನೀರಿರುವ ಜಾಗ, ಅಲ್ಲಿ ಕೊಳತೆ ಹೋಗಿರುತ್ತೆ ಶರೀರ, ಇನ್ನು ಅಲ್ಲಿ ಸುತ್ತರು ಯಾರು ಇರಲಿಕ್ಕೆ ಸಾಧ್ಯ ಇಲ್ಲ ಅಂತ ಎಲ್ಲರೂ ಸಿದ್ಧ ಮಾಡಿಕೊಂಡು ಹೋಗಿದ್ರು. ಕರ್ಪೂರ ಫಿನಾಯಿಲು ಎಲ್ಲ ಹಾಕೊಂಡು ಹೋಗಿದ್ರು. ಈಗಲೂ ನೀವು ನೋಡಬಹುದಲ್ಲ, ಫೋಟೋ ಇದೆ, ಒಳಗಿಂದ ತೆಗೆದರೆ ಚೂರೂ ವಾಸನೆ ಇಲ್ಲ. ಶರೀರ ಅವತ್ತು ಹೇಗಿಟ್ಟಿತ್ತೋ 11 ತಿಂಗಳ ಕೆಳಗೆ ಹಾಗೇ ಇದೆ, ತುಳಸಿ ಗಂಧ ಹಾಗೆ ಇದೆ. ಅದ್ಭುತ ಮೂರ್ತಿ. ಆ ಫೋಟೋ ಜಗನ್ನಾಥದಾಸರ ಗುಡಿ ಪಕ್ಕಿಗೆ ಶ್ರೀನಿವಾಸ ದೇವರ ಗುಡಿ ಇದೆ, ಅಲ್ಲಿ ಒಂದು ಫೋಟೋ ನಾರಾಯಣ ತೀರ್ಥರ ಫೋಟೋ ಹಾಕಿದ್ದಾರೆ, ಅವರ ಶರೀರದ ಫೋಟೋ ಒಳಗಿನದ್ದು ಅದು ಹಾಕ್ತಾರೆ. ಅಂಥ ದೊಡ್ಡವರು ಮತ್ತೆ ಅದೇನು ಆಶ್ಚರ್ಯ. ನಮ್ಮ ಹಿರಿಯರಿಗೇನೆ ಹೀಗಿದ್ರೆ ಇನ್ನ ಆಕೆ ಊರುಷಿ ಸಂಪರ್ಕ ಇರತಕ್ಕಂತಹ ದೇಹ ಅದನ್ನು ಸುಟ್ಟಾಗ ಅಗರುಧೂಪ ಬಂತು ಅಂದ್ರೆ ಏನು ಆಶ್ಚರ್ಯ. ಅಂಥ ಊರ್ವಶಿಗೆ ಸದ್ಗತಿ ಕೊಟ್ಟ ಸ್ವಾಮಿ ನಂತರ ಕೃಷ್ಣನನ್ನ ಕರಕೊಂಡು ಒಳ್ಳೆ ಉತ್ಸವ ನಡೆಯುತ್ತಾ ಇದೆ ನದಿಯ ತೀರದಲ್ಲಿ. ಆ ನದಿ ತೀರದಲ್ಲಿ ಉತ್ಸವ ಆಗುವಾಗ ತಾವೆಲ್ಲರೂ ಹೋಗಿದ್ದಾರೆ, ನಂದಗೋಪ ಆದಮೇಲೆ ಯಶೋಧಾದೇವಿ. ಹೋದಾಗ ಪೂಜೆ ಮಾಡಬೇಕಲ್ಲ, ಸ್ನಾನಕ್ಕೆ ಹೋಗಬೇಕು, ಮಗುವನ್ನ ಯಾರಿಗೆ ಕೊಡಬೇಕು, ಎಲ್ಲರೂ ಗಡಿಬಿಡಿಯಲ್ಲಿದ್ದಾರೆ. ಅವಾಗ ಕೃಷ್ಣನ ಎಲ್ಲಿ ಮಲಗಿಸಬೇಕು ಅಂತ ಪ್ರಶ್ನೆ ಬಂತು. ಎಲ್ಲಾ ಗಾಡಿಗಳ ಮೇಲೆ ಬಂಡಿಗಳ ಮೇಲೆ ಹಾಲು ಮೊಸರು ಕೊಡಗಳೆಲ್ಲ ಕೂತಿವೆ, ಗಡಿಗೆಗಳೆಲ್ಲ. ಅದು ಕೆಳಗಿಟ್ರೆ ಉರುಳಿದರೆ ಎಲ್ಲರಿಗೂ ತೊಂದರೆ ಆಗುತ್ತೆ. ಅದಕ್ಕೇನು ಮಾಡಿದ್ದಾಕೆ, ದೇವರನ್ನ ಗಾಡಿಯ ಕೆಳಗೆ ಹುಲ್ಲು ಹಾಕಿ ಮಲಗಿಸಿ ಹೋಗ್ತಾ ಇದ್ದಾಳೆ. ಹೇಳ್ತಾರೆ, ನನಕ್ಕಿಂತ ಹಾಲು ಮೊಸರು ಜಾಸ್ತಿ ಆಯ್ತಾ ನಿಮಗೆ ಅಂತ ಸ್ವಾಮಿ ನೋಡಿದ. ಶಕಟ ಆಸುರ ಕೂತ್ಕೊಂಡಿದ್ದ ಕೃಷ್ಣನ ಕೊಲ್ಲಬೇಕು ಅಂತ. ಒಂದೇ ಚಿಕ್ಕಪಾದ ಕಂದಮ್ಮ ಏಟು ಹೊಡೆದ ಕೂಡಲೇ, ಮಾಮೂಲಾಗಿ ಎತ್ತಿನ ಗಾಡಿ ನೋಡಿದ್ದೀರಾ, ಎತ್ತಿನ ಗಾಡಿ ಅದನ್ನ ಪಲ್ಟಿ ಹಾಕಬೇಕಂದ್ರೆ ನಾಲ್ಕೈದು ಜನ ಬೇಕು, ಚೆನ್ನಾಗಿ ಒಳ್ಳೆ ಆಡುಗಳು, ಆ ಗಾಲಿನೇ ಅಷ್ಟು ದೊಡ್ಡದಿರುತ್ತೆ. ಅಂತ ಅದು ಬೀಳತಾ ಇದೆ, ಮುರಿದು ಹೋಗ್ತಾ ಇದೆ. ಆಶ್ಚರ್ಯ, ಬರ್ತಾರೆ ಯಾರೂ ಇಲ್ಲ, ಇದ್ದಕ್ಕಿದ್ದಂತೆ ಹೇಗ್ ಬಿತ್ತಿದು. ಪಕ್ಕದಲ್ಲಿ ಇವರು ಹುಡುಗರು ಆಡ್ತಾ ಇದ್ರಂತ ಅವನು ಕೇಳಿದ್ರು ಹುಡುಗರನ್ನ, ಯಾರು ಹೊಡೆದು ಯಾರು ಹಾಕಿದ್ದು ಅಂದ್ರೆ ಇವನೇ ಹೊಡೆದದ್ದು ನಾವು ನೋಡಿದ್ವು. ಅಯ್ಯೋ ರಾಮ, ಇವರೆಲ್ಲ ಸುಳ್ಳು ಹೇಳ್ತಾರೆ, ಈ ಚುಕ್ಕ ಹೊಡೆಯೋದೇನು ಬೀಳೋದೇನು ಇಲ್ಲ ಅಂತ ಹೋದ್ರಂತೆ. ಹೇಗೆ ಭಗವಂತ ನಮ್ ಸುತ್ತೇ ಇದ್ದಾನೆ ಅಂದ್ರು ನಾವು ನಂಬಲ್ವೋ, ಹಾಗೆ ಸ್ವಾಮಿಯೇ ಹೊಡೆದ ಅಂದ್ರು ಕೂಡ ಯಾರು ನಂಬಲಿಲ್ಲ. ಹಾಗೆ ನಗದಾ ಕೂತಿದ್ದ. ಇನ್ನ ಇವನಿಗೆ ಕಾಟ ಜಾಸ್ತಿ ಆಗಿದೆ ದೈತ್ಯರದ್ದು ಅಂತ ನೋಡಿ ಕೃಷ್ಣನಿಗೆ ಒಳ್ಳೆ ಏನು ಉಪ್ಪು ಬೇವು ನಿವಾಳಿಸಿ ಹಾಕಿ ಮಂತ್ರ ಯಂತ್ರ ಮೂಲಿಕೆ ಏನೇನು ಬೇಕೋ ಎಲ್ಲ ಮಾಡ್ತಾ ಇದ್ದಾರೆ. ಅವನು ಕೂಡಿಸಿಟ್ಟು ಗೋಪುಚ್ಛ ಭ್ರಮಣಾದಿ ಆಕಳ ಕರುವಿನ ಪುಚ್ಛದಿಂದ ಅವನಿಗೆಲ್ಲ ದೃಷ್ಟಿ ತೆಗಿತಾ ಇದ್ದಾರೆ. ತೆಗೆಸ್ಕೊಂತ ಕೂತ ಮಹಾನುಭಾವ, ಏನು ಬೇಕಾದರೂ ಮಾಡ್ರಿ, ನನಗಲ್ಲ ನಿಮಗೆ ಒಳ್ಳೇದಾಗುತ್ತೆ, ನನಗೆ ಮಾಡಿದ್ರೆ ನಿಮ್ಗೆ ಒಳ್ಳೇದಾಗುತ್ತೆ ಅಂತ ಎಲ್ಲ ಸ್ವೀಕಾರ ಮಾಡಿದ. ಇನ್ನ ನಂದ ಗೋಪ ಜಪ ಮಾಡ್ತಾ ಕೂತ, ಈಕೆ ಬಂದು ನಾನಾ ಮಂತ್ರಗಳು ಯಂತ್ರಗಳು ಕಟ್ಟಿಸ್ತಾ ಬಂದ್ಲು. ಇಷ್ಟೇ ಹೇಳುತ್ತಾರೆ, ಅವ ಕೊಟ್ಟರೆ ಉಂಟು ಜ್ಞಾನ, ಇಲ್ಲದಿದ್ದರೆ ಇಲ್ಲ. ಯಾವ ಯಶೋಧಾದೇವಿಯಾದರೆ ಆ ಕೃಷ್ಣನಿಗೆ, ದೇವನಾದ ಕೃಷ್ಣನಿಗೇನೆ ಏನಾಗುತ್ತೋ ಏನೋ ಅಂತ ಹೆದರಿಕೆಯಿಂದ ಮಾಡಿದ್ಲಲ್ಲ, ಆಕೆಯೇ ಬಕುಳಾದೇವಿಯಾಗಿ ಬಂದು ಶ್ರೀನಿವಾಸನ ಹತ್ರ. ಶ್ರೀನಿವಾಸ ಕಲ್ಯಾಣ ಕೇಳಿದ್ದೀರಾ? ಕೇಳಿಲ್ಲ, ಕೇಳೋ ರೀತಿಯಲ್ಲಿ ಕೇಳಬೇಕು, ಬಹಳ ಚೆನ್ನಾಗಿರುತ್ತೆ. ಬರೇ ಕತೆ ಕೇಳಬಾರದು, ಬರೇ ಕತೆ ನಗು ಇರಬಾರದು, ಅದರಲ್ಲಿ ಹೋದರೆ ಅಂತರಾರ್ಥ ಅದ್ಭುತವಾಗಿ ಬರ್ತಾ ಇರುತ್ತೆ. ಅಲ್ಲಿ ಹೇಳುತ್ತಾರೆ, ಬಕುಲಾದೇವಿ ಶ್ರೀನಿವಾಸನ ಸೇವಾ ಮಾಡಿದ್ಲು. ಹೇಗೆ ಮಾಡಿದ್ಲಪ್ಪ ಅಂದ್ರೆ, ಅನ್ನಪಾನ ಔಷಧಾದ್ಯೈಹಿ ಶ್ರೀನಿವಾಸಂ ನಿರಾಮಯಂ. ಏನೂ ರೋಗ ಇಲ್ಲದ ದೇವನಿಗೆ ಔಷಧ ಅನ್ನ ಎಲ್ಲ ಕೊಟ್ಟು ಸೇವಾ ಮಾಡಿದ್ಲು ಅಂತ ಹೇಳ್ತಾರೆ. ಅಂದ್ರೆ ಯಶೋಧಾದೇವಿ ಥರನೇ ಆಕೆ ಬಂದದ್ದಿಲ್ಲಿ, ದೇವರಿಗೆ ಹಸಿವೆ ಆಗ್ತಾ ಇದೆ ಅಂತ ಊಟಕ್ಕೆ ಹಾಕಿದ್ದು, ಪೆಟ್ಟಾಗಿದೆ ಅಂತ ಔಷಧ ಹಚ್ಚಿದ್ದು ಅಲ್ಲಂತೆ, ಇವನಿಗೆ ಹಸಿವೆ ಆಗಲ್ಲ ಅಂತ ಕನ್ಫರ್ಮ್ಡ್ ಆಗಿ ಊಟ ಹಾಕಿದ್ಲಂತೆ. ಆ ಪೆಟ್ಟಿಗೆ ಗಾಯ ಔಷಧ ಹಚ್ಚಿದ, ಇವನಿಗೆ ಪೆಟ್ಟೇ ಆಗಲ್ಲ, ಸುಮ್ಮನೆ ನಾಟಕ ಆಡ್ತಾ ಇದ್ದಾನೆ ಅಂತ ಅದಕ್ಕೀಗ ಹಚ್ಚಿದ್ಲಂತೆ. ಅವ್ರು ಹೇಳ್ತಾರೆ, ಸ್ವಾಮಿ ಸಂಕಲ್ಪ ಮಾಡಿದರೆ ಒಂದೇ ಜೀವಿ ಹಿಂದೆ ಇದ್ದಾಗ ಅಯ್ಯೋ ಇವನಿಗೆ ಏನಾಗುತ್ತೋ ಏನಾಗುತ್ತೋ ಅಂತ ಒದ್ದಾಡಿದ್ಲು, ಸ್ವಾಮಿ ಜ್ಞಾನ ಕೊಟ್ಟ ಕೂಡಲೇ ಅದ್ಭುತವಾಗಿದ್ದಾಳೆ, ಇದಯ್ಯ ಸ್ವಾಮಿ. ಅವನ ಅನುಗ್ರಹ ಮಾಡಿದರೆ ಜ್ಞಾನ ವಿಜ್ಞಾನ ಸಂಪತ್ತು ತನಾಗಿ ಬರುತ್ತೆ. ದೇಶ ವಿಠಲ ಹೇಳ್ತಾರೆ, ನೀ ಜ್ಞಾನ ಕೊಡದಿರಲು ಮನುಜ ಪಶು ಅಂತ ಹೇಳ್ತಾರೆ. ಅಂತ ಆಕೆ ಕೃಷ್ಣನ್ನ ಕರ್ಕೊಂಡು ಬರ್ತಾ ಇದ್ದಾರೆ. ಇಲ್ಲೆಲ್ಲಾ ಕಡೆ ಕೂಡ ಆ ಕಂಸನ ಗ್ಯಾಂಗ್ ಏನು ಸತ್ತಿತ್ತಲ್ಲ ಕೃಷ್ಣನ ಕೈಲಿ, ಅವರೆಲ್ಲರೂ ಕೂಡ ಫ್ರೆಶ್ ಆಗಿ ನಮ್ಮಲ್ಲೇ ಇದ್ದಾರೆ. ವಾದರಾಜರೇ ಹೇಳ್ತಾರೆ, ಆ ದೈತ್ಯರೆಲ್ಲ ನಮ್ಮಲ್ಲೇ ಕೂತಿದ್ದಾರೆ, ಎಲ್ಲೋ ಇಲ್ಲ. ಅಲ್ಲಿ ಕೃಷ್ಣ ಅವರನ್ನ ಸಂಹಾರ ಮಾಡಿ ಆಯಿತು, ಇಲ್ಲಿ ಕೃಷ್ಣ ಬಿಂಬಮೂರ್ತಿ ಇದ್ದಾನೆ, ಇವರ ಸಂಹಾರ ಮಾಡಬೇಕು, ಮಾಡ್ತಾ ಇಲ್ಲ. ಯಾಕೆ? ನಾವೇ ಕೂಗಿ ಕರೀತಾ ಇಲ್ಲ, ನಮಗೆ ದೇವರಿಗಿಂತ ಅವರೇ ಫ್ರೆಂಡ್ಸ್ ಜಾಸ್ತಿ ಆಗಿಬಿಟ್ಟಿದ್ದಾರೆ. ಅವರೇನು ಫ್ರೆಂಡ್ಸ್ ಆಗ್ಬಿಟ್ಟಿದ್ದಾರೆ. ಅವರು ಕೊಡುವ ಅಹಂಕಾರ ಮಮಕಾರ ನಮಗೆ ಬರೋ ಟೇಸ್ಟ್ ದೇವರು ನೋಡಿದ್ರು ಬರಲ್ಲ. ಒಂದು ಪಂಚಾಮೃತ ಮಾಡಿಸಿದ್ರು, ಏನೋ ಒಂದು ಮಾಡಿಸಿದ್ರು, ನಾ ಮಾಡಿಸಿದೆ ಎಂಬ ಅಹಂಕಾರದಲ್ಲಿ ಬರುವ ತೃಪ್ತಿ ದೇವರನ್ನು ಕಂಡ್ರು ಬರುತ್ತಾ? ಬರಲ್ಲ. ಅದಕ್ಕೆ ಅವರು ದೈತ್ಯರು ಕೂತಿದ್ದಾರೆ. ಅದರಲ್ಲಿ ಪೂತಾಣ ಅಂದ್ರೆ ಯಾರೋ ಅಲ್ಲ, ಜ್ಞಾನಕ್ಕೆ ಹಾಲಿಗೆ ವಿಷ ಬೆರೆಸಿದವಳು, ಅಹಂಕಾರವನ್ನ ಕೊಟ್ಟು ಯಾವಾಗಲೂ ಡಾಂಭಿಕತನ ಬರುವಂತೆ ಮಾಡುವವಳೇ ಪೂತನ ಇಲ್ಲಿ ಕೂತಿದ್ದಾಳೆ. ಇನ್ನು ಶಕಟಾಸುರ ಅಂದ್ರೆ ಯಾರೋ ಅಲ್ಲ, ದೇವರಿಗಿಂತ ಪದಾರ್ಥದ ಮೇಲೆ ವ್ಯಾಮೋಹ ಕೊಡುವವ, ದೇವರಿಗಿಂತ ಪದಾರ್ಥದ ಮೇಲೇನೆ ವ್ಯಾಮೋಹ ಕೊಡುತ್ತಾನೆ. ನಿಮ್ಮಲ್ಲಿದೆಯಾ ಅದು, ದೇವರಿಗಿಂತ ಪದಾರ್ಥದ ಮೇಲೆ ವ್ಯಾಮೋಹ ಇಲ್ಲಲ್ವಾ? ಹೇಳ, ಮಾರ್ಕೆಟ್ ಇಂದ ತಂದಿರ್ತೀವಿ ನೈವೇದ್ಯಕ್ಕೆ ಅಂತ 3 ಡಜನ್ ಬಾಳೆಹಣ್ಣು, ಹೋಗೋ ಕಾಲಕ್ಕೆ ವೀರಾವೇಶ ಇರುತ್ತೆ, ದೇವರಿಗೆ ನಾಳೆ ಎಲ್ಲಾ ಹಣ್ಣಿಡಬೇಕು ಅಂತ. ಮನೆಗೆ ಬಂದ ಕೂಡಲೇ ಆ ಸೆಟ್ ಮಾಡೋ ಕಾಲಕ್ಕೆ ಇಷ್ಟ್ಯಾಕೆ, 1/2 ಡಜನ್ ಇಟ್ಟರೆ ಸಾಕಲ್ಲ, ನಾಳೆ ಇಟ್ಬಿಟ್ರೆ ನಾಳದಿಗೆ ಹಣ್ಣು ಹೇಗೆ ಬರುತ್ತಾ ಇಲ್ಲ ಅಂದ್ರೆ, ಇಡೀ ವಾರ ಬರುತ್ತೆ, ಒಂದೇ ದಿವಸ ಇಟ್ಟರೆ ಹೇಗೆ? ಕೊನೆಗೆ ನೈವೇದ್ಯಕ್ಕೆ ಬರೋದು 2 ಹಣ್ಣು. ಇವನೇ ಶಕಟಾಸುರ ಅಂತ ಕರೀತಾರೆ. ಅದರೆ ಹೇಳ್ತಾ ಇದ್ದಾರೆ ವಾದರಾಜರು, ಸುಂದರವಾಗಿ ಹೇಳ್ತಾರೆ, ನಮ್ಮೊಳಗೆ ಕೂತಿದ್ದಾರೆ. ಇಂಥ ಶಕಟಾಸುರ ಸಂಹಾರ ಆದ ಮೇಲೆ ಮತ್ತ ಹೇಳ್ತಾರೆ, ಒಂದೊಂದು ದೈತ್ಯನ ಕೃಷ್ಣ ಸಂಹಾರ ಮಾಡ್ತಾ ಇದ್ದಾನೆ. ಬಲ್ಲಿಗೆ ಶ್ರೀಕೃಷ್ಣ ಅರ್ಪಣಮಸ್ತು. ನಾಳೆ ನೋಡೋಣ. ನೈನ್ 7 4 1 00 8 7